ಅಧ್ಯಾಯ ಸ್ವಲ್ಪ ಮಾಡೋ ಪರವಾಗಿಲ್ಲ. ವಿಷ್ಣುಶಾಸ್ತ್ರ ಪೂರ್ತಿ ಹೇಳಬೇಕಾಗೋದಿಲ್ಲ, ಹೌದಲ್ಲೋ, ನಾಲ್ಕು ಶ್ಲೋಕ ಹೇಳ್ತೀವಿ ಅಷ್ಟಾರು ಹೇಳೋ ಪರವಾಗಿಲ್ಲ. ನಮ್ಮದನ್ನು ಅಲ್ಲಿ ಮೋಸ ಮಾಡ್ತಾರೆ, ಸಿನಿಮಾ ಪೂರ್ತಿ ಹೇಳ್ತಾರೆ, ಸ್ತೋತ್ರಗಳು ಅರ್ಧಮರ್ಧ ಮಾಡಿಬಿಡ್ತಾರೆ. ಇದು ಸಮಸ್ಯೆ. ಒಂದು ಬಿಟ್ಟು ಬಿಟ್ಟು ಸಿಟ್ಟು ಬಂದ್ಬಿಡ್ತಾರೆ, ಅದನ್ನು ಶ್ಲೋಕ ಹಾರಿಸಿಬಿಟ್ಟ, ಒಂದು ಪದ್ಯ ಹಾರಿಸಿಬಿಟ್ಟ, ಎಲ್ಲ ಹಾರಿಸಿದ್ರು ಪಾಪ ಬರೋದಿಲ್ಲ, ಅದರಿಂದ ಇನ್ನು ಪುಣ್ಯನೇ ಜಾಸ್ತಿ ಬರುತ್ತೆ, ಅಲ್ಲಿ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಶಾಸ್ತ್ರ ಹಾಗಲ್ಲ, ಶಾಸ್ತ್ರ ಪಾಠ ತುಂಬಾ ಜನ ತಪ್ಪಿಟ್ಟಿರ್ತಾರೆ. ವಿಷ್ಣು ಸಹಸ್ರ ನಮ್ಮ ಹೇಳೋದಲ್ಲಿ ಯಾಕೆ ಗೊತ್ತಾ, ದಿವಸ ಹೇಳೋಕ್ಕಾಗುತ್ತಿಲ್ಲ ಯಾರಿಗೆ ಗೊತ್ತು. ಮತ್ತೆ ಮತ್ತೆ ಬಿಡ ಪ್ರಸಂಗ ಬಂದ್ಬಿಟ್ರೆ ಪಾಪ ಬಂದ್ರೆ ಕಷ್ಟ ಅನ್ಕೊಳ್ಳೋಕೆ ಹೋಗಬೇಡಿ. ಶಕ್ತಿ ದೇಶ ಹೇಳಿಬಿಡಿ, ಅಥವಾ ಶಕ್ತಿ ಇಲ್ಲ ಅವರಲ್ಲಿ ಬಿಡಿ, ತೊಂದರೆ ಇಲ್ಲ, ದೇವರು ಕಾಪಾಡ್ತಾನೆ. ಈ ತರ ಶುರು ಮಾಡಬೇಕು. ನಿಮ್ಮ ಶಾಸ್ತ್ರ ಬಗ್ಗೆ ಜನ ಗೊತ್ತಾಗುತ್ತೆ, ಶಾಸ್ತ್ರ ನಿರ್ಬಂಧ ಮಾಡೋದಿಲ್ಲ, ಶಾಸ್ತ್ರ ಭಯ ಹುಟ್ಟಿಸೋದಿಲ್ಲ, ಶಾಸ್ತ್ರ ಕರುಣೆ ಹುಟ್ಟಿಸುತ್ತೆ, ದೇವ್ರ ಬಗ್ಗೆ ಪ್ರೀತಿ ಬರೆಸುತ್ತೆ ಹೊರತು ಭಯ ಹುಟ್ಟಿಸೋದಿಲ್ಲ. ಆ ರೀತಿ ಯಾರಾದ್ರೂ ತಿಳ್ಕೊಂಡಿದ್ರೆ ಶಾಸ್ತ್ರ ತಿಳ್ಕೊಂಡಿಲ್ಲ ಅಂತ ಅರ್ಥನೆ ಹೊರತು ಶಾಸ್ತ್ರ ಎಂದು ಹಾಗೆ ಮಾಡೋದಿಲ್ಲ. ಶಾಸ್ತ್ರದ ಅಪ್ರೋಚ್ ಹೈಲಿ ಎನ್ಕರೇಜಿಂಗ್ ಹೊರತು ಡಿಸ್ಕರೇಜಿಂಗ್ ಆಟಿಟ್ಯೂಡ್ ಅಲ್ಲ. ಮಾಡಬೇಡಿ ಅಂತ ಶಾಸ್ತ್ರ ಹೇಳೋದಿಲ್ಲ, ಇನ್ನು ಮೇಲೆ ಮಾಡಿ ಅಂತ ಹೇಳಿದ್ರು. ಪೂರ್ತಿ ಮಾಡಕ್ ಬೇಡ, ಸ್ವಲ್ಪ ಮಾಡಿ. ಬರೀ ಅಲ್ಪ ಇದೆ, ಸ್ವಲ್ಪ ಇದೆ, ಸ್ವಲ್ಪ ಏನು ಗೊತ್ತಾ, ಅಲ್ಪ ಅದಕ್ಕೆ ಸೂರ್ಯ ಸೇರಿಸಿದ್ರೆ ಸ್ವಲ್ಪ, ಅತಿ ಸ್ವಲ್ಪ ಬೇಕಾದ್ರೆ ಮಾಡಿ ಪರವಾಗಿಲ್ಲ, ಒಳ್ಳೆ ರಾಗಿ ಆಗುತ್ತೆ. ಇದು ದೇವರ ಬಗ್ಗೆ ನಮ್ಗೆ ಹೊಂದಬೇಕಾದ ಭರವಸೆ ಇದು. ಒಂದು ಇಂಥ ಭರವಸೆಯನ್ನ ಜಗತ್ತಿನೊಳಗೆ ಕೊಟ್ಟಿದ್ದು ನಮ್ಮ ಶಾಸ್ತ್ರ ಒಂದೇ. ಆದ್ದರಿಂದ ಶಾಸ್ತ್ರ ಪ್ರಪಂಚದಲ್ಲಿ ನಾವು ಬದುಕಿದಾಗ ಇರತಕ್ಕಂಥ ಸುಖ, ಭದ್ರತೆ, ನೆಮ್ಮದಿ ಅದು ಬೇರೆ ಕಡೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ಗಮನ ಹರಿಸಬೇಕು. ಲೋಕಮಾನ್ಯರಾದ ಜನಗಳೆಲ್ಲ ಈ ಹಾದಿಯಲ್ಲಿ ಬಂದು ಹಾದವರೇ, ಮುಂದೆ ಹೋದವರೇ ಹೊರತು ಬೇರೆ ಹಾದಿ ಹಿಡಿದವರಲ್ಲ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮತ್ಯಶ್ಚ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮಾಡೋ ಧರ್ಮ ಸ್ವಲ್ಪ, ಕಾಪಾಡೋ ಶಕ್ತಿ ಎಷ್ಟು ಗೊತ್ತಾ, ಮಹತೋ ಭಯಾತ್. ಸ್ವಲ್ಪ ನಾವು ಮಾಡಿದ ಸ್ವಲ್ಪ ಧರ್ಮ ದೊಡ್ಡ ಭಯದಿಂದ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ, ದೊಡ್ಡ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡುತ್ತೆ. ಈ ದೃಷ್ಟಿಯಲ್ಲಿ ಶಾಸ್ತ್ರದ ವಿಚಾರವನ್ನು ನಾವು ತುಂಬಾ ಗೌರವಿಸಬೇಕಾದ ಮಾತಿದೆ. ಭಗವಂತನ ಶ್ರೀರಾಮನ ಬಗ್ಗೆ ರಾಮಾಯಣದಲ್ಲಿ ಹೇಳ್ತಾರೆ, ಸುಗ್ರೀವ ರಾಮನಿ ಮಾತು ಕೊಟ್ಟು ಬಿಟ್ಟ, ನನ್ನ ಹೆಂಡತಿಯನ್ನ ನನಗೆ ಧರಿಸಿಕೊಡಬೇಕು, ಅಣ್ಣನಾದ ಬಾಲಿಯನ್ನ ಕೊಲ್ಲಬೇಕು, ರಾಜ್ಯವನ್ನ ಕೊಡಬೇಕು, ಇಷ್ಟು ಸುಗ್ರೀವನ ಬೇಡಿಕೆ. ರಾಮದೇವರು ಇಷ್ಟೆಲ್ಲ ಮಾಡಬೇಕಂತೆ, ಸುಗ್ರೀವ ಏನ್ ಮಾಡ್ಬೇಕಂತ, ಇದಕ್ಕೆ ಸೀತೆಯನ್ನು ಹುಡಿಸಿಕೊಡಬೇಕು, ಕಳೆದೇ ಇಲ್ಲ, ಇದು ಸಮಸ್ಯೆ ಆಗಿ. ಇದು ಸುಗ್ರೀವನ ಕೆಲಸ ಇಷ್ಟೇ. ರಾಮದೇವರಿಗೆ ಕೆಲಸ ಕೊಟ್ಟು ಸುಗ್ರೀವನ ಅತಿ ಸ್ವಲ್ಪ, ರಾಮದೇವರಿಗೆ ಇವನು ಕೆಲಸ ಕೊಟ್ಟದ್ದು ಭಾರಿ. ರಾಮದೇವರು ಎಂಥ ರಾಮದೇವರು ಅಂತ ಕೇಳಿದರೆ ಈ ರೀತಿ ಹೇಳಬೇಕಾಗಿತ್ತು, ಸುಗ್ರೀವ ಮೊದಲು ಸೀತೆಯನ್ನು ಹುಡಿಸಿಕೊಡು ಆಮೇಲೆ ಈ ಕೆಲಸ ಮಾಡ್ತೀನಿ ಅಂತ ರಾಮದೇವ್ ಹೇಳಬೇಕಾಗಿತ್ತು. ರಾಮದೇವರು ಹಾಗಲ್ಲ, ಸುಗ್ರೀವನ ಕೆಲಸ ಮೊದಲು ಮಾಡಿಬಿಡ್ತಾನೆ ರಾಮದೇವರು, ನನ್ನ ಕೆಲಸ ಸಾಮಾನ್ಯ ಮಾಡು ಅಂತ ಹೇಳ್ತಾರೆ. ಈ ರಾಮಾಯಣದ ಕಥೆ ನಮ್ಮೆಲ್ಲರಿಗೂ ಅವನೇವಾದ ಕಥೆ ಇದು. ಒಂದು ಮೊದಲು ನಿಮ್ ಕೆಲಸ ನಾನು ಮಾಡಿಕೊಡ್ತೇನೆ, ಆಮೇಲೆ ನನ್ನ ಕೆಲಸ ಮಾಡ್ತೀರಾ ಅಂತ ಭಗವಂತ ಕೇಳ್ತಾನೆ. ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಹರಕೆ ಹೊರತೇವಲ್ಲ ಶ್ರೀನಿವಾಸ, ನನಗೆ ಇಷ್ಟು ಕೆಲಸ ಮಾಡಿಸಿಕೊಡು ಆಮೇಲೆ ನಿನ್ನ ಮಾಡ್ತೇವೆ, ಆಯ್ತೋ ಇಲ್ಲೋ, ನಿನ್ನ ಮಾಡ್ತೇವೆ. ಆಮೇಲೆ ಮಾಡೋದಿಲ್ಲ ಅವನು. ಯಾರ ಕೇಳ್ತಾರೆ, ಹರಕೆ 12 ವರ್ಷ ತಾನೆ, 12 ಇಯರ್ಸ್ ಇದೆಲ್ಲ ಚಾನ್ಸ್, ಆ ಥರ 12 ಇಯರ್ಸ್ ರಿಟರ್ನ್ ಫೈಲ್ ಮಾಡಕ್ಕೆ ಲಾಸ್ಟ್ ಡೇ ನೋಡ್ಕೊಂಡಿರ್ತಾರೆ ಆ ಟೈಪು, ಇನ್ನೂ ಟೈಮ್ ಇದೆ ಬೇಡಿ, 12 ವರ್ಷ ಇದೆಯಲ್ಲ ಅಂತ ಆ ಥರ. ಅದು ದೇವರಿಂದ ಅಡ್ವಾನ್ಸ್ ಫಲ ಎಕ್ಸ್ಪೆಕ್ಟ್ ಮಾಡ್ತೇವೆ, ನಾವು ಮಾತ್ರ ಅದು ರೆಸಿಪ್ರೋಕೇಟ್ ಮಾಡೋದು ಮಾತ್ರ ಭಾರಿ ಸ್ಲೋ ಆಗಿ. ಭಗವಂತ ಹೇಳ್ತಾನಂತೆ, ಸುಗ್ರೀವ ಆಯ್ತಪ್ಪ ಮಾಡಿಕೊಡ್ತೇನೆ, ನಾನೀಗ ಎಲ್ಲ ಮಾಡಿಕೊಡ್ತೇನೆ. ಮಾಡೇ ಬಿಡ್ತೇನೆ, ನಾನು ವಾಲಿಯನ್ನ ಕೊಂದು ಬಿಡ್ತಾರೆ ರಾಮದೇವರು, ಋಣೆಯನ್ನ ಸುಗ್ರೀವ ಹೆಂಡತಿಯನ್ನು ಕೊಡಿಸಿ ಬಿಡ್ತಾರೆ, ಕಪಿಲಾದ್ರೆ ಪಟಾಭಿಷೇಕವನ್ನು ಮಾಡಿಸಿ ಬಿಡ್ತಾರೆ. ಸುಗ್ರೀವ ಮಾಡಬೇಕಾದ್ದೇನೀಗ, ಸೀತೆ ನೋಡಿ ಕೆಲಸ ಮಾಡಬೇಕತ್ತೆ, ಸುಗ್ರೀವ ಮಾಡೋದಿಲ್ಲ ಅಂದ್ರೆ ಸುಗ್ರೀವ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನಮ್ಮ ಸ್ವಭಾವ ಹಾಗೆ ಸುಗ್ರೀವನ ಸ್ವಭಾವ ಹಾಗೆ ಇದ್ದಿದ್ದು ಪಾಪ. ಆದರೆ ಮರ್ತೇ ಬಿಡ್ತಾರೆ ದೇವರನ್ನ, ರಾಮದೇವರು ಮರ್ತೇ ಬಿಡ್ತಾರೆ, ಆರಾಮ ರಾಜ್ಯ ಆಡ್ತಾ ಇರ್ತಾನೆ. ಆಗ ಹನುಮಂತ ಸುಗ್ರೀವರು ಎಚ್ಚರಿಕೆ ಕೊಡ್ತಾನೆ, ಸುಗ್ರೀವ ನಿನ್ನನ್ನು ಕಾಪಾಡಿದವರು ಯಾರು, ನಿನ್ನ ಈ ಸ್ಥಿತಿಗೆ ತಂದವರು ಯಾರು, ಸ್ವಲ್ಪ ಯೋಚನೆ ಮಾಡ್ತಿದ್ದೀಯಾ, ಯಾವ ರಾಮನಿಂದ ಎಲ್ಲವನ್ನೂ ಕಂಡೆ ಅವನ್ನು ಮರೆತು ಆರಾಮವಾಗಿದ್ದೀಯಲ್ಲ, ಇದು ನ್ಯಾಯವೇ, ಇನ್ನಾದರೂ ಹೇಳು ರಾಮನ ಕಾರ್ಯ ಮಾಡು ಅಂತ ಹೇಳಿದಾಗ ಸುಗ್ರೀವನಿಗೆ ಎಚ್ಚರಿಕೆ ಆಯ್ತಂತೆ, ತಯಾರಾಗಲಿಕ್ಕೆ ಅಂತ ಹೋಗ್ತಾನೆ, ಟೂ ಲೇಟ್ ಆಗ್ಲೇನೆ, 4 ತಿಂಗಳೊಳೆ ಮಾಡಬೇಕು ಅಂತ ರಾಮದೇವರು ಹೇಳಿರ್ತಾರೆ. ರಾಜ್ಯದಲ್ಲಿ ಕಳಿತವದ ಏನು ಮಾಡೇ ಇಲ್ಲ ಸುಗ್ರೀವ, ಭಯ ಆಯ್ತಂತೆ. ಆ ಹನುಮಂತ ಹೇಳ್ತಾನೆ, ಸುಗ್ರೀವ ಯೋಚನೆ ಮಾಡಬೇಡ, ನಿನ್ನ ಸ್ಥಿತಿ ನನಗೆ ಗೊತ್ತಿತ್ತು, ನೀ ಎಲ್ಲ ಮಾಡಿಬಿಟ್ಟಿದ್ದೇನೆ, ರಾಮನಿಂದ ವರದೇ ಒಪ್ಪಿಸು ಬಾ ಸಾಕು ಅಂತ ಕರೆದರೆ. ಹನುಮಂತನ ಕಥೆ ಯಾರೂ ಕೇಳೇ ಇಲ್ಲ, ಸುಗ್ರೀವ ಪರ ಎಲ್ಲವನ್ನು ಮಾಡಿಬಿಟ್ಟಿದ್ದ ಹನುಮಂತ ಆಗ್ಲೇನೆ, ಎಲ್ಲ ಏರ್ಪಾಟ್ ಮಾಡಿದ್ದೇನೆ, ನೀನ್ ಬಂದು ನಾ ಮಾಡಿದ್ದೇನೆ ಅಂತ ಹೇಳ್ಕೋ ಬಾ ಅಂತ ಕರೆದನಂತೆ. ಸುಗ್ರೀವನಿಗೆ ಹನುಮಂತ, ನಿನ್ನಿಂದ ಮತ್ತೊಮ್ಮೆ ನಾನು ಬದುಕಿದೆ ಅಂತ ಹೇಳ್ತಾನೆ. ಹನುಮಂತ ಪ್ರಾಣ, ಪ್ರಾಣದಿಂದ ಬದುಕ್ತಾ ಯಾರಿಂದ ಬದುಕ್ತಾರೆ ಜನ, ಪ್ರಾಣದಿಂದನೇ ಮತ್ತೊಮ್ಮೆ ಬದುಕಿದ. ಅಷ್ಟೊತ್ತಿ ರಾಮದೇವರು ಏನ್ ಮಾಡಿದ್ರೆ ಅಂತ ಗೊತ್ತೇನು, ಲಕ್ಷ್ಮಣ ಸುಗ್ರೀವನ ಬರಲಕ್ಷಣ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ರಾಮದೇವರು. ಅವನು ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಟ್ಟ, ನನ್ನಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಟ್ಟ, ತಾನು ಮಾತ್ರ ಏನು ಮಾಡ್ತಾನೆ ಇಲ್ಲ, ಬಹುಶಃ ಅವನು ಬರೋ ಲಕ್ಷಣ ಇಲ್ಲ, ನೀನು ಹೋಗಿ ಸ್ವಲ್ಪ ಎಚ್ಚರಿಕೆ ಹೇಳಬೇಡ ಅಂತ ಹೇಳ್ತಾರೆ ರಾಮದೇವ್. ಸ್ವಲ್ಪ ಎಚ್ಚರಿಕೆ ಹೇಳಿಬಾ, ರಾಮದೇವರು ಮಾತಾಡ್ತಾರೆ ಅಂತಾಗ, ಪ್ರಾಯಸ್ವಕಾರ್ಯೇ ಪ್ರತಿಪಾದಿತೇಹಿ ಮದೋದ್ಧತಾಹ ನ ಪ್ರತಿಕರ್ತು ಮೀಶತೆ. ಉನ್ಮತ್ತರಾದ ಜನ ತಮ್ಮ ಕೆಲಸ ಪೂರೈಸಿದ ಮೇಲೆ ಪ್ರತ್ಯುಪಕಾರ ಮಾಡಬೇಕು ಅವ್ರನ್ನ ಮರ್ತೇ ಬಿಡ್ತಾರೆ, ಕೃತಜ್ಞತೆಯನ್ನು ಕಳ್ಕೊಂಡೇ ಬಿಡ್ತಾರೆ. ಸುಗ್ರೀವ ಹಾಗಾಗಿದ್ದಾನೀಗ, ಅವನಿಗೆ ಎಚ್ಚರಿಕೆ ಕೊಡು ಹೋಗು ಅಂತ ಕಳಿಸಿದ್ರಂತೆ. ಏನಂತ ಎಚ್ಚರಿಕೆ ಕೊಡಬೇಕು ರಾಮ ಅಂತ ರಾಮದೇವ್ ಹೇಳಿದ್ರಂತೆ, ಸುಗ್ರೀವ ವಾಲಿ ಹೋದ ದಾರಿ ಇದೆಯಲ್ಲ, ವಾಲಿ ಹೋದ ಊರಿದೆಯಲ್ಲ, ನಸಸಂಕುಚಿತ ಪಂಥಾಹ ಏರ ವಾಲಿ ಇತೋ ಗತಃ. ವಾಲಿ ಹೋದ ಯಮಲೋಕದ ಬಾಗಿಲು ಮುಚ್ಚಿಲ್ಲ, ಅದು ಯಾವಾಗಲೂ ತೆಗೆದಿರುತ್ತೆ ಅಂತ ರಾಮದೇವರು ಹೇಳಿದ್ರಂತೆ. ನಯಾಮಿತ್ವಾಂ ಇಂದ್ರ ಸುತಸ್ಯ ಮಾರ್ಗಂ, ನಿನ್ನ ಅಣ್ಣನ ದಾರಿಗೆ ನಿನ್ನನ್ನು ಕಳಿಸಿಬಿಡ್ತೇನೆ ಅಂತ ರಾಮದೇವರು ಹೇಳಿದ್ರಂತೆ. ಅಲ್ಲಿ ರಾಮಾಯಣದ ಮಾತು ಭಾರಿ ಚೆನ್ನಾಗಿದೆ. ಯಮಲೋಕದ ಬಾಗಿಲು ಎಂದು ಹಾಕೋದೇ ಇಲ್ಲವಂತೆ, ಎಂದು ಯಾವಾಗ ವರ್ಕಿಂಗ್ ಅವರ್ಸ್ ಅಂತ ಇಲ್ಲ, ಅದಕ್ಕೆ ಜನರಲ್ ಹಾಲಿಡೇಸ್ ಇಲ್ಲ, ಮತ್ತೆ ಎಮರ್ಜೆನ್ಸಿ ಕ್ಲೋಸರ್ ಇಲ್ಲ, ಇದ್ದಕ್ಕಿದ್ದಾಗೆ ಮುಚ್ಚೋದಿಲ್ಲ, ಯಾವಾಗಲೂ ತೆಗೆದಿರುತ್ತಂತದು. ಮನುಷ್ಯ ಸಾಯ್ಬೇಕಾದ್ರೆ ಬೆಳಿಗ್ಗೆ ಸಾಯ್ತಾರೆ, ಸಾಯಂಕಾಲ ಸಾಯ್ತಾರೆ ಅಂತ ಏನೂ ಇಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಸಾಯ್ಬಹುದು, ಯಾವ ವಯಸ್ಸಲ್ಲಿ ಬೇಕಾದ್ರೂ ಸಾಯ್ಬಹುದು, ಸಂಶಯನೇ ಇಲ್ಲ. ನಿನ್ನ ಕಳಿಸಿಬಿಡ್ತೇನೆ, ನೀನ್ ಹೋಗ್ಲಿಕ್ಕೆ ತಯಾರಾಗಿದ್ದು ಅಂತ ಹೇಳು ಅಂತ ಹೇಳಿದ್ರೆ ಲಕ್ಷ್ಮಣ ಜೋರ ಹೊರಟೇ ಬಿಡ್ತಾರೆ. ಆಯ್ತು ಅಣ್ಣ ಅಂತ ಜೋರ ಹೊರಟದ್ ರಾಮದೇವ್ ತಕ್ಕ ಕರೀತಾರೆ. ಲಕ್ಷ್ಮಣ ನಾನು ಹೇಳಿದ ಮಾತನ್ನು ಹೇಳು ಮತ್ತೆ ಮಾಡಿಬಿಟ್ಟಿ ಹಾಗೆಲ್ಲ ಅಂತ ಹೇಳ್ತಾರೆ ರಾಮದೇವ್. ಸುಮ್ಮನೆ ಹೇಳು ಸಾಕವನಿಗೆ, ಸುಮ್ಮನೆ ಹೇಳು, ಎಚ್ಚರಿಕೆ ಬರಲಿಕ್ಕೆ ಹೇಳಬೇಕು ಹೊರತಾಗೆಲ್ಲ ಮಾಡಬೇಡ ಅಂತ ಹೇಳ್ತಾನೆ. ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ. ದೇವರು ಅಂದ್ರೆ ದೇವರೇ, ರಾಮನ ದೇವರು ಅಂತ ಯಾತಕ್ಕೆ ಕರೀತಾರೆ ಅಂತ ಅರ್ಥ ಆಗುತ್ತಾರೆ. ಅವನಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಹೇಳಬೇಕು ಮತ್ತೆ ಹೊರಗಿಡಬೇಡ, ಇಷ್ಟು ಹೇಳ್ಬಿಡು ಸಾಕು ಅಂದನಂತೆ. ಲಕ್ಷ್ಮಣ ಆಯ್ತು ಅಂತ ಹೋಗ್ತಾನೆ. ಅಷ್ಟೇ ಹನುಮಂತ ಹೇಳಿರ್ತಾನೆ, ಲಕ್ಷ್ಮಣ ಬರ್ತಾನೆ. ಸುಗ್ರೀವನಿಗೆ ಭಾರಿ ಭಯ ಆಗಾಗಲೇನೆ, ಹಾವು ಬಂದ್ರೆ ಭಯವಾಗುತ್ತೆ. ಲಕ್ಷ್ಮಣ ಬರೀ ಹಾವಲ್ಲ, ಆದಿಶೇಷ ಸಾವಿರ ಹೇಳಿ ಹಾವು, ಎಷ್ಟು ಗಾಬರಿ ಆಗ್ಬೇಕು ಪಾಪ ಲಕ್ಷ್ಮಣ ಸುಗ್ರೀವನಿಗೆ. ಎದೆಹೊಡೆದು ಬಿಡ್ತಾನೆ. ಹನುಮಂತ ಹೇಳ್ತಾನೆ, ಯಾಕೆ ಯೋಚನೆ ಮಾಡ್ತೀಯ, ಎಲ್ಲ ಮಾಡಿದ್ದೇನಲ್ಲ, ಇವನು ಬರ್ಲಕ್ಕೆ ತಯಾರಾಗಿದ್ದೆ, ನೀನೇ ಬಂದ್ಬಿಟ್ಟೆ ನೋಡು ಅಂದ್ಬಿಟ್ಟು ಹೊರಟು ಬಿಡು ಅಂತ ಹೇಳಿದನಂತೆ. ಹಾಗೆ ಹೊರಟೇ ಬಿಡ್ತಾನೆ. ರಾಮದೇವ್ರ ಹತ್ರ ಬರ್ತಾನೆ, ಹತ್ರ ಬಂದು ರಾಮದೇವ್ರ ನಮಸ್ಕಾರವನ್ನು ಮಾಡ್ತಾನೆ. ರಾಮ ಅಂತ ಬಂದ್ರೆ ರಾಮದೇವರು ಎಷ್ಟು ಕರುನಾಡುಗಳು ಅಂದ್ರೆ ಆ ಕೇಳ್ಕಳಿಸಿರ್ತಾರಲ್ಲ ಸುಗ್ರೀವ ಬಂದ್ರೆ, ಸುಗ್ರೀವ ಬಾಯಿಲ್ಲಿ ಅಂತ ಕರೆದು ಆಲಿಂಗನ ಮಾಡ್ಕೊಂಡಂತ ರಾಮದೇವ್. ಈ ಮಾತು ಅರ್ಥ ಮಾಡ್ಕೊಂಡು, ಏನೇ ಅಂದ್ರೆ ಬುದ್ಧಿ ಇದೆಯಾ, ಏನ್ ಮಾಡಿದ್ದೆ, ಎಚ್ಚರಿಕೆ ಇದೆಯಾ, ಹೇಳ್ಕೊಳ್ಸಲು ಬರಬಾರ್ದಾಗಿತ್ತು, ಒಂದು ಮಾತು ಬರೆಯೋದಿಲ್ಲ ಪರಮಾತ್ಮ. ಆ ಶ್ಲೋಕ ಓದ್ದ ನೀ ಅರ್ಥ ಆಗುತ್ತ. ನೇಹಾವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮತ್ತೆಶ್ಚ ಧರ್ಮಶ್ಯ ತ್ರಾಯತೆ ಮಹತೋಭಯ. ಸುಗ್ರೀವ ಹೇಳ್ತಾನೆ, ರಾಮ ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನು, ಬಿಟ್ಬಿಡೆಯ ಸುಗ್ರೀವ, ಈ ಬಂದೇ ಅಲ್ಲ ನಂಗೆ ಸಾಕು ಅಂತ ಹೇಳ್ತಾನೆ. ರಾಮ ಈ ಬಂದೇ ಅಲ್ಲ ನೀನೀಗ, ನನ್ಗೆ ಬೇಕಾದ ಸಂತೋಷವಾಯಿತು. ಇಷ್ಟು ಕರುನಾಡು ಎಲ್ಲಿ ಸಿಗ್ತಾರೆ ಜಗತ್ತಿನೊಳಗೆ, ಯಾರ್ಯಾರೂ ಸಿಗೋದಿಲ್ಲ. ಈಗ ಭಗವಂತನಾಗಿ ರಾಮ ಏನು ತೋರಿಸಿದ್ದಾನೋ ಅದೇ ಕೃಷ್ಣನಾಗಿ ಆ ಮಾತನಾಡ್ತಾ ಇದ್ದ. ಅದಕ್ಕೆ ರಾಮಾಯಣ ಭಾಗವತ ಮಹಾಭಾರತ ಗೀತೆ ಎಲ್ಲ ಬೇರೆ ಬೇರೆ ಗ್ರಂಥಗಳಲ್ಲ, ಒಟ್ಟಾಗಿ ಒಂದೇ ವಿಷಯ ಹೇಳ್ತಕ್ಕಂಥ ಗ್ರಂಥಗಳು. ಒಂದೊಂದು ಕಡೆ ಬೇರೆ ವಿಚಾರಗಳೇ ಇಲ್ಲ. ಭಗವಂತನನ್ನ ಸರ್ವಾತ್ಮನ ಶ್ರೇಷ್ಠ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಮತ್ತೆ ಮತ್ತೆ ಸಾರದ ಕೆಲಸ. ಅದಕ್ಕೆ ಇನ್ನೊಂದು ಅರ್ಥವನ್ನು ಆಚಾರ ಹೇಳ್ತಾರೆ, ಎಷ್ಟು ಒಳ್ಳೆ ಅರ್ಥ ಹೇಳ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ ಅಷ್ಟು ಅರ್ಥ ಹೇಳ್ತಾರೆ. ಶುರು ಮಾಡ್ತೇವೆ ಬಿಟ್ಟು ಬಿಡ್ತೇವೆ, ಅದಕ್ಕೇನು ಮಾಡ್ತೀರಿ, ಶುರು ಮಾಡ್ತೇವೆ ಮುಗಿಸೋದಿಲ್ಲ ಅದಕ್ಕೇನು ಮಾಡ್ತೇವೆ, ಅದಕ್ಕೆಲ್ಲ ಅಲ್ಲ ಆಚಾರ್ಯ. ಇನ್ನು ಹೊಸ ಅರ್ಥ ಬರೀತಾರೆ, ನೇಹಾಭಿಕ್ರಮ ನಾಶಃ ಅಸ್ತಿ ನಾ ಇಹ ಅಭಿಕ್ರಮ ನಾಶಃ ಅಸ್ತಿ. ಸಾಮಾನ್ಯ ಎಲ್ಲರೂ ಇಷ್ಟು ಅರ್ಥ ಮಾಡ್ಕೊಂಡವರಿದ್ದಾರೆ, ನಾ ಇಹ ಅಭಿಕ್ರಮ ನಾಶಃ ಅಸ್ತಿ, ಎಲ್ರಿಗೂ ಅರ್ಥ ಆಗುತ್ತೆ. ಆಚಾರ ಹೊಸ ರೀತಿ ಅರ್ಥ ಬರ್ತಾರದು. ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ, ನಾ ಇಹಾಭಿಕ್ರಮ ನಾಶೋಸ್ತಿ, ಇಹ ಅಲ್ಲದು ಈಹ ಅಂತ ಮಾಡ್ತಾರೆ. ನಾ ಇಹಾಭಿಕ್ರಮ ನಾಶಃ ಅಸ್ತಿ, ಈಹ ಅಂದ್ರೆ ಏನು ಅಂತ ಪ್ರಶ್ನೆ. ಅದಕ್ಕೆ ಇಚ್ಛೆ ಅಂತ ಅರ್ಥ, ಈಹ ಅಂದ್ರೆ ಇಚ್ಛೆ. ಅದಕ್ಕೆ ಇಚ್ಛೆ ಇಲ್ಲದವರು ನಿಸ್ಪೃಹರು ಇರ್ತಾರಲ್ಲ, ಅವರನ್ನ ಅನೀಹರು ಅಂತ ಕರೀತಾರೆ. ಇಚ್ಛೆ ಅವರು ದುರಾಸೆ ಇಲ್ಲದವರು ಅಂತ ಅರ್ಥ. ಅರ್ಜುನ, ಈ ಯೋಗದ ಬಗ್ಗೆ ಆಚರಣೆ ಮಾಡೋದಲ್ಲ, ತಿಳ್ಕೊಳ್ಳೋದಲ್ಲ, ತಿಳ್ಕೊಳ್ಳೋಕೆ ಇಷ್ಟಪಡ್ತೀಯಲ್ಲ, ಇದು ಗ್ಯಾರಂಟಿ ಕಾಪಾಡುತ್ತೆ ಅಂತ ಹೇಳ್ಬಿಡ್ತಾರೆ. ಬಹುಶಃ ಇದಕ್ಕಿಂತ ಗ್ಯಾರಂಟಿ ಇನ್ನೇನು ಕೊಡಬೇಕು ಅಂದ್ರೆ, ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಕೆಲಸ ಸಿಗುತ್ತೆ ಅಂದ್ರೆ ಓದು ಮುಗಿಸಿ ಅಲ್ಲ, ಅಪ್ಲಿಕೇಶನ್ ಹಾಕಿದ್ದು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲ, ಇದು ಸ್ಟೂಡೆಂಟ್ ಆಗಿದ್ದೇನೆ ಸೆಲೆಕ್ಷನ್ ಮೊದಲ ಸ್ಟೇಜ್ ಒಳಗೇನೆ. ಭಗವಂತ ಇಷ್ಟು ಅನುಗ್ರಹ ಮಾಡ್ತಾನಂತೆ. ಆಚಾರ್ಯ ಬರೀತಾರೆ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ. ಭಗವಂತನ ಮೆಚ್ಚಿಸ್ತಕ್ಕಂಥ ಕೆಲಸವನ್ನ ಪ್ರೀಣಯಾಮೋ ವಾಸುದೇವಂ ಅಂತ ಹೇಳಿ ನಾ ಮಾಡುತ್ತೇವೆ ಅಂತ ಸಂಕಲ್ಪ ಮಾಡ್ತೇವಲ್ಲ, ಅಷ್ಟಕ್ಕೆ ಭಗವಂತ ಕಾಪಾಡಿಬಿಡ್ತಾನಂತೆ. ಇದು ಎಷ್ಟು ಗ್ಯಾರಂಟಿ ಯೋಚನೆ ಮಾಡಿ. ದೃಷ್ಟಾಂತ ಕೊಡ್ತಾ ಇಷ್ಟೊತ್ತೇನು ಹೇಳಿದೆ, ಒಂದು ಏಕಾಶೆ ಮಾಡ್ತಾನೆ ಸಾಯ್ತಾನೆ ಅಂತ ಹೇಳಿದ್ರು, ಒಂದು ವ್ರತ ಮಾಡ್ತಾನೆ ಸಾಯ್ತಾನೆ, ಒಂದು ಸಂಧ್ಯಾಂದ ಮಾಡ್ತಾನೆ ಸಾಯ್ತಾನೆ, ಏನ್ ಮಾಡ್ತೀರಿ ಅಂತ ಕೇಳಿದ್ದು ಉತ್ತರ ಕೊಟ್ರು. ಇದು ಆ ಕೇಸ್ ಅಲ್ಲ, ಇದು ಇನ್ನು ಏಕಾಶಿ ಬಂದಿಲ್ಲ, ಇನ್ನು ಏಕಾಶಿ ಎಂದೋ ಇದೆ ಪಾಪ. ಅವನು ಜಾಸ್ತಿ ಉಪನ್ಯಾಸ ಕೇಳಿದ್ದಾನೆ, ಮುಂದಿನ ಏಕಾಶಿ ಮಾಡಬೇಕು ತೀರ್ಮಾನ ಮಾಡ್ಕೊಂಡಿದ್ದಾನೆ, ಅವತ್ತೆ ಸುತ್ತೋಗ್ಬಿಡ್ತಾನೆ. ಶಾಸ್ತ್ರ ಹೇಳುತ್ತೆ ಮುಂದಿನ ಏಕಾಶಿ ಮಾಡ್ತೇವೆ ಸಂಕಲ್ಪ ಮಾಡಿದ್ನಲ್ಲ ಅದಕ್ಕೆ ಭಗವಂತ ಕಾಪಾಡಿಬಿಡ್ತಾರಂತೆ. ಏನ್ ಆಶ್ಚರ್ಯ, ಭಾರಿ ಖುಷಿ ಕೊಟ್ಬಿಡುತ್ತೆ. ಅಷ್ಟಾರ ಮಾಡೋಣ ನಾವು ಕನೆ ಪಕ್ಷ ಅಂತ ಹೇಳ್ಬಿಟ್ಟು ಅಷ್ಟಾರ ಮಾಡೋಣ, ಪ್ರತಿ ಜಾಸ್ತಿ ಮುಂದಿನ ಏಕಾಶಿ ಮಾಡೇ ಮಾಡ್ತೀವಿ ಅಂತ ಅನ್ಕೊಂಡು ಬಿಟ್ರೆ ಏಕಾಶಿ ಮಾಡಿದ ಪುಣ್ಯ ಭಗವಂತ ಕೊಡ್ತಾನಂತೆ, ವ್ರತ ಮಾಡಿದ ಪುಣ್ಯ ಭಗವಂತ ಕೊಡ್ತಾನಂತೆ. ನಾವಿನ್ನು ಕೇಳಿಬಿಟ್ರೆ ಎಷ್ಟು ಆನಂದವಾಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಯೋಚನೆ ಇರಬೇಕು, ಬರೀ ಅನ್ಕೊಂಡ್ರೆ ಅಲ್ಲ, ಬದುಕಿದ್ರೆ ಮಾಡೇ ಮಾಡ್ತೇನೆ ಅಂತ ಅನ್ಕೋತಾನಲ್ಲ, ಅಂಥವನಿಗೆ ಶತ್ರು ಫಲ ಕೊಡ್ತಾನಂತೆ ಭಗವಂತ. ನಾವು ಹಾಗಾಗೋದಿಲ್ಲ, ನಾವು ಬದುಕಿದ್ರೂ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡೋದ್ರಿಂದ ಫಲಿತಿ ಆಗುತ್ತೆ. ಮಾಡ್ತಾರೆ. ಏ ಮಾಡೋದಿಲ್ರಿ, ಮುಂದೆ ಅದು ಮಾಡೋದಿಲ್ರಿ ನಾವೀಗ. ಒಂದು ಮಕ್ಕಳ ಕೈ ಮಾಡಿಸ್ತೀವಿ, ಅವನ ಹೇಗೆ ಮಾಡ್ತಾರೆ, ನಾವು ಬದುಕಿರೋವರೆಗೂ ಮಾಡಕ್ ಸಾಧ್ಯ ಇಲ್ಲ ಅಂತ ನಾವು ಸಂಕಲ್ಪ ಏನ್ ಮಾಡ್ತೇವೆ ಗೊತ್ತಾ? ಬದುಕಿದ್ರೆ ಮಾಡ್ತೇವಲ್ಲ, ಬದುಕಿದ್ರೂ ಮಾಡೋದಿಲ್ಲ, ಇನ್ನೊಬ್ರು ಮಾಡೋದನ್ನು ಬಿಡಿಸ್ತೇವೆ, ಹೀಗೆಲ್ಲ ಮಾಡ್ತೇವಲ್ಲ, ಅದಕ್ಕೆ ನಮ್ಮ ಸಂಕಲ್ಪ ವಿರುದ್ಧ ದಿಕ್ಕಿನ ಸಂಕಲ್ಪ. ಭಗವಂತ ಹೇಳ್ತಾನೆ, ಅವನಿಗೆ ಪ್ರಿಯವಾದ ಸಂಕಲ್ಪವನ್ನು ಮಾಡಿದ ಮಾತ್ರಕ್ಕೇನೆ ಕಾಪಾಡ್ತಾನಲ್ಲ, ಎಷ್ಟು ಭಗವಂತ ದೊಡ್ಡವನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರ ಕರುಣೆಯ ಅತ್ಯಂತ ವಿಶಿಷ್ಟವಾದ ಮುಖ ಇರುವನು. ದೇವರಷ್ಟು ಕರುಣಾಡು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಅಪೂರ್ವವಾದ ಮಾತು. ಅದಕ್ಕಿಂತ ಮೇಲೆ ನಾವು ಸತ್ಯ ಹೇಳ್ತೇವೆ, ಒಳ್ಳೆಯವರಾಗ್ತೇವೆ, ಅದು ಸಂಕಲ್ಪ ಮಾಡ್ತೇವಲ್ಲ. ವಾಲಿ ಏನಾಗಿದ್ದ ಗೊತ್ತೇನು? ವಾಲಿ ರಾಮನಿಗೆ ವಿರುದ್ಧವಾಗಿ ಬದುಕಿದ್ದ, ಮಾಡಬಾರದ ತಪ್ಪನ್ನು ಮಾಡಿದ್ದ, ಇನ್ನೇನು ಸಾಯ್ತಾ ಇದ್ದಾನೆ, ರಾಮದೇವರ ತಡೆ ಮೇಲೆ ತಲೆ ಎತ್ತಿದ್ದಾನೆ, ಸಾಯ್ತಾ ಇದ್ದಾನೆ, ರಾಮದೇವರು ಮೊದಲು ಬೈತಾನೆ, ರಾಮದೇವರು ಉತ್ತರ ಕೊಟ್ಟು ಬಿಡ್ತಾರೆ. ವಾಲಿಗೆ ಅರ್ಥ ಆಗುತ್ತೆ, ರಾಮ ದೊಡ್ಡ ತಪ್ಪು ಮಾಡಿದೆ, ಇನ್ನೇನು ತಪ್ಪನ್ನ ನಾನು ಮಾಡೋದಿಲ್ಲ, ನನ್ನ ಕ್ಷಮಿಸು ಅಂತ ಕೇಳಿ ಸತ್ತು ಬಿಟ್ಟನಂತೆ. ರಾಮದೇವರು ಎಷ್ಟು ಅನುಗ್ರಹ ಮಾಡಿದ್ರು ಗೊತ್ತಾ ರೀತಿ ಕೇಳಿದ್ದಕ್ಕೆ? ವಾಲಿ ಮುಂದೆ ಏನು ಒಳ್ಳೆಯದನ್ನು ಮಾಡಿಲ್ಲ ಆ ಸಮಯದೊಳಗೆ. ರಾಮನ ತಲೆ ಮೇಲೆ ತಲೆಯಿಟ್ಟು, ರಾಮ ತಪ್ಪಾಯ್ತು, ನಾ ಇನ್ಮೇಲೆ ಒಳ್ಳೆಯವನಾಗ್ತೇನೆ, ನನ್ನ ಕ್ಷಮಿಸು ಅಂತ ಹೇಳಿ ಸತ್ತ. ರಾಮದೇವರು ಏನ್ ಮಾಡಿದ್ರು ಗೊತ್ತಾ? ಅದಕ್ಕೆ ರಾಮಾಯಣ ಕೇಳಿದ್ರೆ ಗೊತ್ತಿರುತ್ತೆ, ರಾಮದೇವರಿಗೆ ಲವ ಕುಶ ಅಂತ ಮಕ್ಕಳಿದ್ದಾರೆ. ಕುಶ ಯಾರು ಗೊತ್ತೇನು? ವಾಲಿಯೇ ಸತ್ತು ಕುಶನಾಗಿ ಹುಟ್ಟಿದ್ದು. ರಾಮದೇವರು ಮಾಡಿದ ಅನುಗ್ರಹ ಯೋಚನೆ ಮಾಡಬಹುದಲ್ಲ ನಾವೀಗ. ಯಾವನನ್ನ ತಾನು ಕೊಂದಿದ್ದಾನೆ ಅವನನ್ನ ತನ್ನ ಮಗನನ್ನಾಗಿ ಭಗವಂತ ಮಾಡ್ಕೋತಾನೆ ಅಂತ ಅರ್ಥ ಮಾಡಿಕೊಂಡು ಬಿಟ್ರೆ ದೇವರಷ್ಟು ಕರುನಾಡು ಯಾರು ಸಿಗ್ತಾರೆ? ತೊಡೆ ಮೇಲೆ ತಲೆ ಇಟ್ಟು ಸತ್ತಿದ್ದ, ತೊಡೆ ಮೇಲೆ ಆಡತಕ್ಕಂತ ಮಗನಾಗಿ ಹುಟ್ಟಿದ, ಎಂಥ ವಾಲಿಯ ಕಥೆ ಇದು! ಸಾಯೋ ಕ್ಷಣದಲ್ಲಿ ಉದ್ಧಾರವಾದವನ ಕಥೆ ಇದು. ಸಾಯುವ ಕ್ಷಣದಲ್ಲಿ ಒಳ್ಳೆಯದಾಗ್ತಾನೆ ಅಂತ ಹೇಳಿದ್ದಕ್ಕೆ ವಾಲಿಗೆ ಬಂದ ಪ್ರಶಸ್ತಿ ಅದು. ಒಂದು ಅಲ್ಲಿ ಮುಗಿಯೋದಿಲ್ಲ, ಮುಂದೆ ಅವನೇ ವಾಲಿಯೇ ಕುಶನಾಗಿ ಹುಟ್ಟಿದವನು ಅರ್ಜುನನಾಗಿ ಹುಟ್ಟುತ್ತಾ ಇದ್ದಾನೆ. ವಾಲಿ ಇಂದ್ರ, ಅರ್ಜುನ ಇಂದ್ರ. ವಾಲಿ ಮೊದಲು ರಾಮಾಯಣದವನು, ಅರ್ಜುನ ಮಹಾಭಾರತದವನು. ಅರ್ಜುನನಾಗಿ ಹುಟ್ಟುತ್ತಾನೆ. ಅಲ್ಲಿ ರಾಮಾಯಣನ ಮಾತು ಕೇಳುತ್ತೇನೆ ಅಂತ ಹೇಳಿ ಸತ್ನಲ್ಲ ವಾಲಿ. ಅದಕ್ಕೆ ಅರ್ಜುನನಾಗಿ ಹುಟ್ಟಿದಾಗ ಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ? ಆಯಿ ಮಾತು ಹೇಳೋದಿಲ್ಲ ನಿನಗೆ, ಭಗವದ್ಗೀತೆಯನ್ನೇ ಹೇಳ್ತೇನೆ ಕೇಳು ಅಂತ ಭಗವಂತ ಹೇಳಿಬಿಡ್ತಾನೆ. ಅದು ಎಲ್ಲಿಂದ ಏನೇನು ಪ್ರಮೋಷನ್ ಆಗಿದೆ ಲೆಕ್ಕ ಹಾಕಿದ್ರು. ಒಂದು ಮಾತನ್ನ ರಾಮದೇವರ ಮುಂದೆ ಶ್ರದ್ಧೆಯಿಂದ ಭಕ್ತಿಯಿಂದ ವಾಲಿ ಆಡಿದ್ದಕ್ಕೆ, ಕುಶನಾಗಿ ಹುಟ್ಟಿ ಸಾಧನೆ ಮಾಡಿ ಅರ್ಜುನನಾಗಿ ಹುಟ್ಟಿ ಕೃಷ್ಣನಿಗೆ ಪ್ರಿಯನಾಗಿ ಆತನ ರಥದಲ್ಲಿ ಕೂತ್ಕೊಂಡು ಆತನ ಬಾಯಿಯಿಂದ ಗೀತೋಪದೇಶವನ್ನು ಕೇಳೋ ಯೋಗ ಬಂತಲ್ಲ. ಈ ಕಥೆ ಕೇಳಿದವರಿಗೆ ಈ ಶ್ಲೋಕ ಎಷ್ಟು ಅರ್ಥವತ್ತಾದ ಶ್ಲೋಕ ಅಂತ ಗೊತ್ತಾಗುತ್ತೆ. ಬರೀ ಮಾತಿನ ಶ್ಲೋಕ ಅಲ್ಲ ಇದು, ಬರೀ ಭರವಸೆಯ ಶ್ಲೋಕ ಅಲ್ಲ, ವಸ್ತುಸ್ಥಿತಿಯನ್ನ ನಮ್ಮ ಮುಂದೆ ಹಿಡಿದಿಟ್ಟಂತಹ ಶ್ಲೋಕ ಇದು. ನಿಯಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋಡ ವಿದ್ಯತೆ ಸ್ವಲ್ಪಮತ್ಯಶ್ಚ ಧರ್ಮಸ್ಯ ಪ್ರಾಯತೆ ಮಹತೋಭಯಾತ್. ಇಷ್ಟು ಹೇಳಿ ಭಗವಂತ ಮುಂದುವರಿಸ್ತಾನೆ. ನಾಳೆ ದಿವಸವೇ ಮಂಗಳ, ಈ ಪ್ರವಚನ ಮಾಲಿಕೆಯ ಮಂಗಳ ಕಾರ್ಯಕ್ರಮ ನಾಳೆ ಇದೆ. ನಾಳೆ ದಿವಸ ಅನೇಕ ಪ್ರಶ್ನೆಗಳಿಗೆ ಉತ್ತರ ಈಗೆಲ್ಲ ಮಾಡ್ತೇವೆ. ನೀವೇನೋ ಹೇಳಿಬಿಡ್ತೀರಿ, ನಮ್ಮ ಪ್ರಶ್ನೆ ನೋಡಿ ಈಗ ನೀವೇನೋ ಹೇಳಿಬಿಡ್ತೀರಿ. ನಾಳೆ 6:30 ಪ್ರಾರಂಭ, ನಾಳೆ ಮಂಗಳ ಆದ್ದರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. 6:30 ಪ್ರಾರಂಭ. ನಾಳೆ ದಿವಸ ಮುಖ್ಯವಾದ ವಿಚಾರ ಇಷ್ಟು, ನೀವೇನೋ ಇಷ್ಟು ಹೇಳಿಬಿಡ್ತೀರಿ. ಏನೇನೋ ಜನ 1,000 ಹೇಳ್ತಾ ಇರ್ತಾರೆ, ಇದನ್ನ ಹೇಗೆ ನಂಬೋದು ಅಂತ ಮುಂದಿನ ಪ್ರಶ್ನೆ. ಈಗ ಇಷ್ಟೊತ್ತು ಗೀತೆ ಕೇಳಿದ್ದೇವಲ್ಲ, ಇದಕ್ಕೆ ವಿರುದ್ಧ ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ. ನಿಮ್ಮ ಸೇರಿನ ಅವ್ರ ಮಾತು ಸೇರಿನ ಹೇಗೆ ಒಪ್ಪಬೇಕು ಅಂತ ಮುಂದಿನ ಪ್ರಶ್ನೆ. ಒಳ್ಳೆ ಪ್ರಶ್ನೆ, ಎಲ್ಲರಿಗೂ ಅನಿಸ್ತಾನೆ ಇರುತ್ತೆ. ಅವ್ರ ಮಾತೊಂದು, ನಿಮ್ಮ ಮಾತೊಂದು, ಯಾರ ಮಾತು ನಂಬಬೇಕು ನಾವೀಗ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ ನಾಳೆ. ಆ ಪ್ರಶ್ನೆ ಉತ್ತರ ಸಿಕ್ಕಿಬಿಟ್ರೆ ನಮ್ಮ ತಲೆಗೆ ಕನ್ಫ್ಯೂಷನ್ ಬರೋ ಸಂಭವನೇ ಇರೋದಿಲ್ಲ, ಆರಾಮಾಗಿ ಕೇಳ್ಕೊಂಡು ಹೋಗಬಹುದು. ಅದನ್ನ ನಾಳೆ ನೋಡೋಣ ಅಂತ ಹೇಳ್ತಾ, 6:30 ಸರಿಯಾಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು
ಮಮ ವಾಚಂ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತ್ಯಜೋ ಖಂಡಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. ಸ್ವಾಂತಧ್ವಾಂತ ನಿಕೃಂತನೇ ಚಿತ ಮಹಾವೈಕರ್ತನಂಶೋರಜಂ ನಿರ್ದೋಷಂ ಚಿತ ಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೇ ಗಾಂಭೀರ್ಯೇ ಚಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾ ಶ್ಯಾಂಬುಜಾತ್ ಆವಿರ್ಭೂತಮಂದಬೋಧ ಭಗವತ್ಪಾದಾನ್ ತತದ್ದೇಥತಾನ್ ಭವತಿ ಯದನುಭಾವಾದೇಡಮೂಕೋಪಿ ವಗ್ನಿ ಜಡಮತಿರತಿ ಜಂತುರ್ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಹರಾಯ ಭಜತಾ ನಿಷ್ಠ ಹರಾಯ ಪುರವೈರಿಣೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಮೇ ಶಾದ್ಯಾ ಸುರಾ ಓಹಂ ಗಿರೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ತಾಮಸಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರೀಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷಾಮಿ ದೇಶತಃ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಯತೆ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮತಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಶ್ರೀ ಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮಪವಿತ್ರವಾದ ಭಗವದ್ಗೀತೆ ವಿಶ್ವಮಾನ್ಯವಾಗಿರತಕ್ಕಂಥ ಗ್ರಂಥ. ಅದಕ್ಕೆ ಕಾರಣ ವಿಶ್ವದ ಎಲ್ಲ ಜನಗಳ ಉದ್ಧಾರಕ್ಕೂ ಸಹ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಸಾಧನೆಯ ಮಾರ್ಗವನ್ನ ಮುಖ್ಯ ಸಾಧನೆಯ ಮಾರ್ಗವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಭಗವದ್ಗೀತೆಯ ವೈಶಿಷ್ಟ್ಯ. ಅದು ಸಾರ್ವಜನಿಕ ಕೃತಿ, ಸಾರ್ವಕಾಲಿಕ ಕೃತಿ, ಸಾರ್ವದೇಶಿಕವಾದಂಥ ಕೃತಿ. ಯಾವ ಉದ್ಧಾರವಾಗಬೇಕು ಅಂತಕ್ಕಂಥ ಅಪೇಕ್ಷೆ ಬರತಕ್ಕಂಥ ಪ್ರತಿಯೊಬ್ಬನಿಗೂ ಸಹ ಭಗವದ್ಗೀತೆ ಬೇಕೇ ಬೇಕಾಗಿರತಕ್ಕಂಥ ಗ್ರಂಥ. ಆಸಕ್ತಿ ಇದ್ದ ಪ್ರತಿಯೊಬ್ಬರಿಗೂ ಅರ್ಹತೆ ಇರತಕ್ಕಂಥದ್ದು ಭಗವದ್ಗೀತೆಯ ವಿಶೇಷ. ಅದರಲ್ಲಿರತಕ್ಕಂಥದ್ದೆಲ್ಲ ಸ್ವತಃ ಭಗವಂತನ ವಿಚಾರವೇ, ಭಗವಂತನ ವಿಚಾರ ಅದರಲ್ಲಿ ತುಂಬಿದೆ. ನಾವು ದೇವರ ಬಗ್ಗೆ ಏನೆಲ್ಲ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡುತ್ತೇವೆ, ನೂರಾರು ಪ್ರಶ್ನೆಗಳನ್ನ ಗೊಂದಲಗಳನ್ನು ಹೊಂದಿರುತ್ತೇವೆ, ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಕೃತಿ ಭಗವದ್ಗೀತೆ. ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಹೇಳುತ್ತೆ ಎಂಬುದು ಒಂದು ಮುಖವಾದರೆ, ಅದನ್ನು ಹೇಳಿದ್ದು ಯಾರೋ ಸ್ವತಃ ಭಗವಂತನೇ. ಅಂದರೆ ಭಗವಂತ ತನ್ನ ಬಗ್ಗೆ ತಾನೇ ಹೇಳಿಕೊಂಡಂಥ ಕೃತಿ, ಎಲ್ಲರೂ ತನ್ನನ್ನು ಹೇಗೆ ಆರಾಧಿಸಬೇಕು ಎಂಬುದನ್ನು ತಿಳಿಸಿಕೊಟ್ಟ ಕೃತಿ. ಆದ್ದರಿಂದ ಭಗವಂತನ ಈ ಭಗವದ್ಗೀತೆಗೆ ಅಂಥ ವಿಶ್ವಮಾನ್ಯತೆ ಬಂದಿರೋದು ತೀರ ಸಹಜ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ. ಪದ್ಮನಾಭನಾಗಿರ್ತಕ್ಕಂಥ ಭಗವಂತನ ಮುಖಪದ್ಮದಿಂದ ಹೊರಹೊಮ್ಮಿ ಬಂದಿರತಕ್ಕಂಥ ಕೃತಿ ಶ್ರೀಮದ್ ಭಗವದ್ಗೀತೆ. ಅಂಥ ಭಗವದ್ಗೀತೆಯನ್ನ ಉಪದೇಶ ಮಾಡಿದ್ದು ಜಗತ್ತಿನ ಸರ್ವಶ್ರೇಷ್ಠವಾದಂತಹ ದಾಖಲೆಯ ರಣರಂಗದಲ್ಲಿ, ಅಂದರೆ ಶಸ್ತ್ರಾಗಾರದಲ್ಲಿ ಶಾಸ್ತ್ರದ ಉಪದೇಶ ಭಗವದ್ಗೀತೆಯ ವೈಶಿಷ್ಟ್ಯ. ಉಪದೇಶ ಮಾಡಿದ್ದು ಭಗವಂತ, ಕೇಳಿದ್ದು ಅರ್ಜುನ, ಅನೇಕ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ ಅಂತ ಹೇಳಿದ್ದೇನೆ. ಅಂಥ ಗೊಂದಲದ ವಾತಾವರಣದಲ್ಲಿ ಭಗವದ್ಗೀತೆಯಂತಹ ಕೃತಿ ಹೇಗೆ ಉಪದೇಶ ಹೊಂದಿ ಬಂತು ಅಂತ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಾವು ಲೆಟರ್ ಓದ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಯಾವುದೋ ಪತ್ರ ಬಂದಿದ್ರೇನೆ ನಾವು ಸ್ವಲ್ಪ ಗಲಾಟೆ ಮಾಡಿದ್ರೆ ಓದೋದಕ್ಕಾಗೋದಿಲ್ಲ. ಅಂತ ಹೊತ್ತಿನಲ್ಲಿ ಭಗವದ್ಗೀತೆಯಂತಹ ತತ್ವಶಾಸ್ತ್ರವನ್ನ ಕುರುಕ್ಷೇತ್ರದಂತಹ ರಣಭೂಮಿಯಲ್ಲಿ ಹೇಗೆ ಹೇಳೋದಕ್ಕೆ ಸಾಧ್ಯ? ಅನೇಕರ ಪ್ರಶ್ನೆ ಇದೆ. ಪ್ರಶ್ನೆ ಏನು ತಪ್ಪಲ್ಲ, ಆದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರಲ್ಲ, ಅದು ಮೂರ್ಖತನ ಅಷ್ಟೇ. ಪ್ರಶ್ನೆ ಕೇಳೋದ್ರಲ್ಲಿ ಏನೂ ತಪ್ಪಲ್ಲ, ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡ್ಕೊಳ್ಳೋರ ಬಗ್ಗೆ ಏನು ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಉತ್ತರ ಕೊಟ್ಟಿರೋದು ಉತ್ತರ ಅಲ್ಲೇ ಇದೆ. ಹೇಳಿದವನು ಯಾರು, ಕೇಳಿದವನು ಯಾರು, ಕೆಲವು ಪ್ರಸಂಗಗಳು ಅಸಾಧ್ಯ, ಆದರೆ ಯಾರು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದು ಸಾಧ್ಯ ಹೌದಲ್ಲೋ ಗೊತ್ತಾಗ. ಮಾಡ್ಲಿಕ್ಕೆ ಹೊರಟಿದ್ದು ಕೃಷ್ಣ ಭಗವಂತ. ಭಗವಂತ ಭಗವಂತನಿಗೆ ಯಾವ ಸ್ಥಳ ಆದರೆ ಏನಂತೆ ಉಪದೇಶ ಮಾಡೋದಕ್ಕೆ? ಭಗವಂತನ ಯಾವ ಸ್ಥಳ ಆದರೆ ಏನು? ಸರ್ವತಂತ್ರ ಸ್ವತಂತ್ರವು, ಎಂಥ ಗೊಂದಲವನ್ನು ಕ್ಷಣ ಮಾತ್ರದಲ್ಲಿ ನಿಯಂತ್ರಿಸಬಲ್ಲನಾದ್ದರಿಂದ ಅವನಿಗೆ ಅಸಾಧ್ಯವಾದದ್ದಿಲ್ಲ. ಎಷ್ಟೊತ್ತು ಕ್ಲಾಸ್ಗಳಲ್ಲೇನೆ ದುರ್ಬಲ ಅಧ್ಯಾಪಕನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಹೇಳಿದ್ರು ಜನ ಗಲಾಟೆ ಮಾಡ್ತಾನೆ ಇರ್ತಾರೆ ವಿದ್ಯಾರ್ಥಿಗಳು. ಒಳ್ಳೆ ನಿಪುಣ ಬಂದುಬಿಟ್ರೆ ಕಾಲಿಡ್ತಲಿಕ್ಕೆ ಸ್ತಬ್ಧ ಆಗಿಬಿಡುತ್ತೆ, ಮಾತೇ ಆಡೋದಿಲ್ಲ ಯಾರು ಕೂಡ. ಅದು ಏಕಾಗ್ರತೆ ಬಂದ್ಬಿಡುತ್ತೆ. ಸಾಮಾನ್ಯ ಜನರಲ್ಲಿಂತ ವ್ಯತ್ಯಾಸ ಕಾಣಬೇಕಾದ್ರೆ ಭಗವಂತ ಯಾರು? ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಜಗತ್ತಿನ ಸೂತ್ರಧಾರನಾದ ಭಗವಂತ ತಾನಲ್ಲಿ ಕೂತಿರಬೇಕಾದ್ರೆ ಅದು ಹೇಳೋದಕ್ಕೆ ತೊಂದರೆ ಬಂತು ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಭಗವಂತನಿಗೆ ಅಸಾಧ್ಯ ಅನ್ನೋ ಕಲ್ಪನೆಯೇ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ ಭಗವಂತ. ಏನನ್ನೂ ಮಾಡಬಲ್ಲ, ಏನನ್ನು ಮಾಡದೇ ಇರಬಲ್ಲ, ಏನನ್ನು ಹೇಗೇಗೋ ಬೇಕಾದ್ರೆ ಮಾಡಬಲ್ಲ, ಇದು ಅವನ ಶಕ್ತಿ. ಆದ್ದರಿಂದ ಅದನ್ನು ತೋರಿಸಿಕೊಳ್ಳೆ ದೃಷ್ಟಾಂತ ಇದೆ. ಭಗವಂತ ತನ್ನ ಬಗ್ಗೆ ಏನ್ ಹೇಳಿಕೊಂಡ ಅದನ್ನು ಪ್ರಾಕ್ಟಿಕಲಿ ಪ್ರೂವ್ ಮಾಡ್ತಾ ಇದ್ದಾನೆ. ನಾನು ಏನನ್ನಾರು ಮಾಡ್ತೇನೆ ಅಂತ ಹೇಳಿದನಲ್ಲ, ಏನ್ ಮಾಡ್ತೇನೆ ಅಂತ ಕೇಳಿದ್ರೆ ರಣರಂಗದಲ್ಲಿ ವಿದ್ಯೋಪದೇಶ ಮಾಡ್ತೇನೆ ನೋಡು ಅಂತ ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ಆ ದೃಷ್ಟಿಯಿಂದ ಸಂಶಯ ಕೂತ್ರ ಅಲ್ಲೇ ಇದೆ. ಇನ್ನು ಹೇಳುವವನು ಹೀಗಿದ್ದಾಗ, ಇವತ್ತು ಯಾರೋ ಮೊದಲೇ ಹೇಳಿದ್ದೇನೆ, ಇವತ್ತು ಎಲ್ಲರೂ ಬಸ್ ಓಡಬಹುದು, ಹೋಗುತ್ತೆ ಅಂತ ಹೇಳಿ, ಆದ್ರೆ ಡ್ರೈವರ್ಗೆ ಆತಂಕ ಇಲ್ಲ, ಓಡಿಸೋದೇ ಅವನಾದ್ರಿಂದ ಅವನಿಗೆ ಯೋಚನೆ ಇದೆ. ಹುಡುಗರಿಗೆ ಗೊಂದಲ ಡ್ರೈವರಿಗಿಲ್ಲ, ಯಾಕಂದ್ರೆ ಅವನು ಬಿಡದೆ ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಒಂದು ಭಗವಂತ ಅಪ್ಪಣೆ ಮಾಡದೆ ಹೋದರೆ ತೃಣಮಪಿ ನ ಚಲತಿ, ಒಂದು ಹುಲ್ಲು ಕಡ್ಡಿ ಅಲಗಾಡೋದಿಲ್ಲ ಅಂತ ಹೇಳಿದ್ರೆ ಹುಡುಗರು ಏನು ಮಾಡುತ್ತೆ, ಅವನಿಗೆ ಏನು ಯೋಚನೆ ಇಲ್ಲ. ಎರಡನೇದಾಗಿ ಕೇಳಿದವನು ಯಾರತ್ತು ಮುಂದಿನ ಪ್ರಶ್ನೆ. ಎಷ್ಟೋ ವಿಚಾರವನ್ನು ಹೇಳ್ತಕ್ಕಂಥವನ ಯೋಗ್ಯತೆ ಮೇಲೂ ನಾವು ತೀರ್ಮಾನ ಮಾಡ್ತೇವೆ, ಕೇಳ್ತಕ್ಕಂಥವನ ಅರ್ಹತೆ ಮೇಲೂ ತೀರ್ಮಾನ ಮಾಡ್ತೇವೆ. ಬಹಳ ಬುದ್ಧಿವಂತನಿಗೆ ಒಮ್ಮೆ ಹೇಳಿದ್ರು ಸಾಕು ಅಲ್ಲ, ಒಂದು ಪದ ಹೇಳಿದ್ರೆ ಸಾಕು ಮುಂದೆ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಒಂದು ಪದ ಕ್ಲೂ ಕೊಟ್ಟರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡು ಅರ್ಜುನನಂತ ಮೇಧಾವಿ ಹೇಳ್ತಾ ಇದ್ದಾನೆ, ಭಗವಂತನಂತ ಸ್ವಾಮಿ ಹೇಳ್ತಾ ಇದ್ದಾನೆ. ಅಂದಮೇಲೆ ರಣರಂಗದಲ್ಲಿ ವಿದ್ಯೋಪದೇಶವೇ ಅಂತ ಕೇಳಿದ್ರೆ ಏನು ಆಶ್ಚರ್ಯ ಇಲ್ಲ. ಇಂಥ ಹೇಳುವವನು ಇಲ್ಲ, ಇಂಥ ಕೇಳುವವನು ಇಲ್ಲ, ಆಗ ಶಾಲಾ ಕಾಲೇಜುಗಳು ದೊಡ್ಡ ಗಲಾಟೆ ಶುರುವಾಗುತ್ತೆ. ಹೇಳಬೇಕಾದ ಜಾಗದಲ್ಲಿ ಪಾಠ ಆಗೋದೇ ಇಲ್ಲ, ಅದು ಬೇರೆ ಕಾಡಿಗೆ ಹೋಗ್ಬಿಡುತ್ತೆ. ಅಂದ್ರೆ ಶಸ್ತ್ರಾಗಾರದೊಳಗೆ ಶಸ್ತ್ರಭೂಮಿಯೊಳಗೆ ಶಾಸ್ತ್ರೋಪದೇಶ ಮಾಡಲಿಕ್ಕೂ ಸಾಧ್ಯ. ಇವತ್ತು ಶಾಸ್ತ್ರೋಪದೇಶ ಮಾಡೋ ಸ್ಥಳಗಳಲ್ಲಿ ಕಲ್ಲು ಗುಂಡು ಹೊಡೆಯಲು ಶುರು ಮಾಡಿರ್ತಾರೆ. ಇದು ವಿಚಿತ್ರವಾದ ಪದ್ಧತಿ. ಸ್ಕೂಲ್ಗೆ ಹೋಗೋರು ಕಾಲೇಜ್ ಹೋಗೋರು ಹುಷಾರಾಗಿ ಹೋಗಬೇಕಾಗುತ್ತೆ. ಏನಿಲ್ಲ, ಹುಡುಗರಲ್ಲಿ ಗಲಾಟೆ ಮಾಡ್ತಾರಂತ ಭಯ. ಅಂದ್ರೆ ಹುಡುಗರೇ ಗಲಾಟೆ ಮಾಡ್ತಕ್ಕಂಥ ಭಯದ ವಾತಾವರಣದಲ್ಲಿ ನಾವಿದ್ರೆ ಜಗತ್ತನ್ನು ನಿಯಂತ್ರಣ ಮಾಡ್ತಕ್ಕಂಥ ಜಗನ್ನಾಥನಾದ ಭಗವಂತ ಹೇಳ್ತಾ ಇದ್ದಾನಾದ್ರಿಂದ ಗೊಂದಲಕ್ಕೆ ಅವಕಾಶವೇ ಇಲ್ಲ. ಮತ್ತೆ ಗೊಂದಲದಲ್ಲಿ ಹೇಗೆ ಹೇಳಿದ ಅಂತ ವಿಷಯ ಎಂಥದ್ದು? ಗೊಂದಲ ಪರಿಹಾರ ಮಾಡತಕ್ಕಂಥ ವಿಚಾರ ಅದು. ಗೊಂದಲ ಪರಿಹಾರ ಮಾಡತಕ್ಕಂಥ ವಿಚಾರ, ಮನಸ್ಸಿನ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಹೊರಟ ಭಗವಂತ ಹೊರಗಿನ ಗೊಂದಲವನ್ನು ನಿಯಂತ್ರಿಸೇ ಮಾತಾಡ್ತಾ ಇದ್ದಾನೆ. ಅಂದರೆ ಒಳಗೂ ಹೊರಗೂ ನಿಯಾಮಕ ಭಗವಂತ. ಅದು ವೇದಗಳ ಸಾರ, ಉಪನಿಷತ್ತುಗಳ ಸಾರ. ಭಗವಂತ ಹೊರಗಿನಿಂದನೂ ನಿಯಮನವನ್ನು ಮಾಡ್ತಾನೆ, ಒಳಗಿನಿಂದನೂ ನಿಯಂತ್ರಣವನ್ನು ಮಾಡ್ತಾನೆ. ಯಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವಾ ಅಂತರ್ದಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಾವೇನೆಲ್ಲ ಕಾಣುತ್ತೇವೆ, ಏನೆಲ್ಲ ಕೇಳುತ್ತೇವೆ ಅಂತ ಎಲ್ಲ ಜಗತ್ತಿನ ಅಂದ್ರೆ ಕಂಡು ಕೇಳಿರ ಜಗತ್ತೇನಿದೆಯಲ್ಲ ಅದರ ಒಳಗು ಹೊರಗು ಸರ್ವತ್ರ ಭಗವಂತ ವ್ಯಾಪಿಸಿದ್ದಾನೆ. ಇಂಥ ಭಗವಂತನ ವ್ಯಾಪ್ತಿ ಅರ್ಥ ಮಾಡಿಕೊಂಡವರಿಗೆ ಇದೇನು ಆಶ್ಚರ್ಯ ಅನ್ಸೋದೇ ಇಲ್ಲ. ಅರ್ಜುನ ಒಳ್ಳೊಳ್ಳೆ ಪ್ರಶ್ನೆ ಕೇಳುತ್ತಾನೆ, ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನನ ಮೂಲಭೂತವಾದ ಪ್ರಶ್ನೆ ದುಃಖವನ್ನು ಹೇಗೆ ಗೆಲ್ಲೋದು ಅಂತ ಹೇಳಿಬಿಟ್ಟು, ನನಗೆ ತುಂಬಾ ದುಃಖವಾಗ್ತಾ ಇದೆ, ಬಂಧು ಬಾಂಧವರನ್ನ ನೋಡಿ ಇವರನ್ನು ಕೊಲ್ಲಬೇಕಲ್ಲ ಅಂತ ನನಗೆ ದುಃಖವಾಗ್ತಿದೆ ಎಂದು ಕೇಳಿದರೆ ಭಗವಂತ ನೇರ ಉತ್ತರ ಕೊಡ್ತಾ ಇದ್ದಾನೆ. ಅರ್ಜುನಿಗೆ ಯುದ್ಧ ಮಾಡಲಿಕ್ಕೆ ಅಂತ ಹೊರಟ ದುಃಖ ಆಯಿತು. ಅಂದ್ರೆ ಅರ್ಜುನ ಯುದ್ಧ ಒಂದು ಕರ್ತವ್ಯ, ಅದನ್ನು ಮಾಡಲಿಕ್ಕೆ ಹೊರಟ ದುಃಖ ಆಯಿತು. ಅದನ್ನು ಭಗವಂತ ಪರಿಹಾರ ಮಾಡ್ತಾ ಇದ್ದಾನೆ. ಅಂದರೆ ಯಾರೇ ತಮ್ಮ ಕರ್ತವ್ಯ ಮಾಡಲಿಕ್ಕೆ ಹೊರಟಾಗ ಅದು ಕಡ್ಡಿಯಾಗಿ ಏನು ವ್ಯಥೆ ಬರುತ್ತಲ್ಲ, ಅದನ್ನು ಪರಿಹಾರ ಮಾಡತಕ್ಕಂಥ ಉಪಾಯವೇ ಭಗವದ್ಗೀತೆ. ಅರ್ಜುನನಿಗೆ ಬಂದ ದುಃಖದ ಪರಿಹಾರದ ಪ್ರಸಂಗದಿಂದ ಇಡೀ ಜಗತ್ತಿಗೆ ಬಂದ ದುಃಖವನ್ನೇ ಭಗವಂತ ಪರಿಹಾರ ಮಾಡ್ತಾ ಇದ್ದಾನೆ. ಈ ದೃಷ್ಟಿಯಲ್ಲಿ ನಾವು ಅದನ್ನು ಕೇಳಿದ್ರೆ ಸರಿ, ಯಾರೋ ತುಂಬಾ ತಲೆನೋವಾಗಿರುತ್ತೆ, ಔಷಧಿ ತಗೊಂಡ್ಬಿಡ್ತಾರೆ, ನೋಡ್ತಾರೆ ಓಹೋ ತಲೆನೋವಿಗೆ ಔಷಧಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಇನ್ನೊಬ್ಬರು ಯಾರಾದ್ರೂ ಕಷ್ಟ ಇರ್ತಾರೆ, ಆ ಔಷಧಿ ತಗೊಂಡು ವಾಸಿ ಆಗಿತ್ತು ನೋಡು ಅಂತ ಹೇಳಿಬಿಡ್ತಾನೆ. ಇಲ್ಲಿ ಮೋಸ ಆಗೋದುಂಟು ಕೆಲವು ಸಲ, ಯಾರಿಗೋ ಸೂಟ್ ಆಗಿದ್ದು ಇನ್ನೊಬ್ಬರಿಗೆ ಆಗ್ಲಿಕ್ಕಿಲ್ಲ. ಆದ್ರೆ ಭಗವದ್ಗೀತೆ ಹಾಗಲ್ಲ, ಪ್ರತಿಯೊಬ್ಬರಿಗೂ ಹಿಡಿಸ್ತಕ್ಕಂಥ ಕೃತಿ. ತಲೆನೋವಿನ ಉಪಶಮನಕ್ಕೆ ಹೇಗೆ ಔಷಧಿಯೋ, ಮನೋವ್ಯಥೆಯ ಪರಿಹಾರಕ್ಕೆ ಭಗವದ್ಗೀತೆ ಅನ್ನೋದು ಬರೀ ಔಷಧಿ ಅಲ್ಲ, ದಿವ್ಯೌಷಧಿ ಸಿದ್ಧೌಷಧಿ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಅಳೋದು ಪಂಡಿತರ ಲಕ್ಷಣ ಅಲ್ಲ ಅರ್ಜುನ, ಹೀಗೆಲ್ಲ ಅಳಬಾರದು ಅಂತ ಹೇಳ್ತಾನೆ ಭಗವಂತ. ಉಪದೇಶ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಅಳುವಿಗೆ ಕಾರಣ ಸಾವು ಅಂತ ಹೇಳೋದಾದ್ರೆ, ಸಾವು ಯಾರಿಗೆ? ವ್ಯಕ್ತಿಗೋ? ಆ ದೇಹಕ್ಕೋ ಅಂತ ಪ್ರಶ್ನೆ ಬಂದ್ರೆ, ಜೀವಕ್ಕೆ ಸಾವಿಲ್ಲ, ಜೀವ ಎಂದೂ ನಿತ್ಯವಾದದ್ದು. ಜೀವ ನಿತ್ಯವಾದದ್ದು ಆದ್ರಿಂದ ಎಂದೂ ಯಾವ ಜೀವಕ್ಕೂ ಸಾವಿಲ್ಲ. ಇದು ಭಗವದ್ಗೀತೆಯ ಸಂದೇಶ. ಎಂದೂ ಯಾವ ಜೀವಕ್ಕೂ ಸಾವಿಲ್ಲ, ಜೀವರ ಸಾವಿಗೆ ಅಳಬೇಕಾಗಿಲ್ಲ. ಇನ್ನು ದೇಹದ ಸಾವಿಗೆ ಅಳುತ್ತೇವೆ ಅಂತ ಕೇಳಿದ್ರೆ ಅದಕ್ಕೂ ಅಳಬೇಕಾಗಿಲ್ಲ. ಏಕೆಂದ್ರೆ ಒಂದು ದೇಹ ಹೋಗೋದು ಅಂದ್ರೆ
ಮತ್ತೊಂದು ದೇಹ ಬರೋದು ಅಂತಾನೆ ಅರ್ಥ. ಆದ್ರಿಂದ ಸಾವಿಗೆ ದೇಹ ಹೋಗೋದು ಅಂತ ಅಷ್ಟೇ ಅರ್ಥ ಅಲ್ಲ, ಮತ್ತೊಂದು ದೇಹ ಬರೋದು ಅಂತ ಅದಕ್ಕೆ ಅರ್ಥ. ಅಂದ್ರೆ ಅಳ ಕಾರಣ ಇಲ್ವೇ ಇಲ್ವಲ್ಲ, ಎಷ್ಟು ಸುಲಭವಾದಂತಹ ಸಿದ್ಧಾಂತವಾಯಿತು. ಅದಾಯ್ತು. ಇನ್ನೊಂದು ಅರ್ಥ ಅದಕ್ಕೆ, ದೇಹ ಹೇಗೂ ಹೋಗುತ್ತೆ ಅಂದ್ರೆ ಅತ್ತು ಮಾಡೋದೇನು, ಮತ್ತೆ ಏನು ಮಾಡೋ ಕಾರಣ ಇಲ್ಲ. ತಸ್ಮಾದ ಅಪರಿಹಾರಿಯೇ ಅರ್ಥೇನ ತ್ವಂ ಶೋಚಿತು ಮರಹಸಿ. ದೇಹವನ್ನು ಬಿಡತಕ್ಕಂಥ ಸಾವಿನ ಪ್ರಸಂಗ ಬಟ್ಟೆಯನ್ನು ಬದಲಾಯಿಸಿದಂತೆ ಹೊರತು ಬೇರೆ ಅಲ್ಲ. ಇದರಲ್ಲೂ ಒಳ್ಳೆ ದೃಷ್ಟಾಂತ ಇದೆ. ನಮ್ಮ ದೇಹಕ್ಕೆ ಬಟ್ಟೆ ಹೇಗಿದೆಯೋ, ನಮ್ಮ ಜೀವಕ್ಕೆ ದೇಹ ಆಗಿದೆ ಅಂತ ಹೇಳುತ್ತಾರೆ. ಬಟ್ಟೆ ದೇಹಕ್ಕೆ ಹೇಗೋ, ಜೀವಕ್ಕೆ ದೇಹ. ದೇಹ ಒಂದು ಬಟ್ಟೆ, ಬಟ್ಟೆ ಮೇಲೆ ಬಟ್ಟೆ. ಅದೇ ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡ್ರೆ ಆಶ್ಚರ್ಯ, ಸೂಟ್ ಹಾಕೋಬೇಕು ಎಷ್ಟು ಬಟ್ಟೆ ಹಾಕೊಂಡಿರ್ತಾನೆ ಯೋಚನೆ ಮಾಡಿ ಅವನು. ಒಂದ್ರ ಮೇಲೆ ಒಂದೊಂದ್ರ ಮೇಲೆ ಹಾಕೊಂಡಿರ್ತಾನಲ್ಲ, ಹಾಗೆ ಇವತ್ತು ನಮ್ಮ ಈ ಚರ್ಮದ ದೇಹದ ಮೇಲೆ ಈ ಒಂದು ಬಟ್ಟೆ ಹೇಗೆ ಇದೆಯಲ್ಲ, ಹಾಗೆ ನಮ್ಮ ಜೀವದ ಮೇಲೆ ದೇಹ ಇದೆ. ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಈ ದೇಹದ ಬಗ್ಗೆ ನಾವು ಅಳೋದಕ್ಕೆ ಮಾಡಬೇಕಾದ ಕಾರಣ ಇಲ್ಲ. ಹೊಸ ಬಟ್ಟೆ ಬಂದಾಗ ಹಳೆ ಬಟ್ಟೆಯನ್ನು ಖುಷಿಯಿಂದ ತೆಗೆತಾರ, ಹಾಗೆ ಇಲ್ಲೂ ದೃಷ್ಟಾಂತ ಇದೆ. ಜ್ಞಾನಿಗಳ ಸಾವಿನ ರೀತಿ ಬೇರೆ, ಸಾಮಾನ್ಯರ ಸಾವಿನ ರೀತಿ ಬೇರೆ. ಚಿಕ್ಕ ಮಕ್ಕಳು ಬಟ್ಟೆ ಹಾಕೊಳ್ಳೋದಕ್ಕೂ ಬರೋದಿಲ್ಲ, ಅವರಿಗೆ ಹಾಕಿದ ಬಟ್ಟೆ ಬಿಚ್ಚಲಕ್ಕೂ ಬರೋದಿಲ್ಲ, ಅಳ್ತಾರೆ. ಎರಡು ಮಾಲಕ್ಕೂ ಬರೋದಿಲ್ಲ, ಹಾಕ್ಲಕ್ಕೂ ಬರೋದಿಲ್ಲ, ಬಿಚ್ಚಲಕ್ಕೂ ಬರೋದಿಲ್ಲ. ಆದರೆ ಒಳ್ಳೆ ದೊಡ್ಡವನಿಗೆ ಬಟ್ಟೆ ಲೀಲಾಜಾಲವಾಗಿ ತೆಗಿತಾನೆ, ತಕ್ಷಣ ಹಾಕೊಂಡು ಬಿಡ್ತಾನೆ. ರಾಘವೇಂದ್ರ ಸ್ವಾಮಿಗಳಂತ ಜ್ಞಾನಿಗಳೆಲ್ಲ ನಗನಗುತ್ತಾ ದೇಹವನ್ನು ಬಿಡುತ್ತಾರೆ. ಬೃಂದಾವನದಲ್ಲಿ ಕೂತು ಹೇಳ್ತಾ ಹೇಳ್ತಾ ಆರಾಮ ಟಾಟಾ ಗುಡ್ ಬೈ ಅಂತ ಹೇಳ ನಿಧಾನ ಹೇಳ್ಕೊಳ್ಳೆ ಬಿಡ್ತಾರೆ. ಎಷ್ಟು ಲೀಲಾಜಾಲವಾಗಿ, ದುಃಖನೇ ಇಲ್ಲ. ಅಂದ್ರೆ ಅದು ಗಟ್ಟಿಯಾಗಿರೋ ಅಂಗಿ ತೆಗೆಯೋದು ಬೇರೆ, ಸರಿಯಾಗಿರೋ ಅಂಗಿ ತೆಗೆಯೋದು ಬೇರೆ. ನಮಗೆಲ್ಲ ದೇಹ ಹೇಗೆ ಅಂಟಿಕೊಂಡಿದೆ ಅಂತ ಕೇಳಿದ್ರೆ ವೆರಿ ಟೈಟ್, ನಮಗೆ ಆಗ್ತಾ ಇಲ್ಲ. ಆದ್ರೆ ಅವರಿಗೆ ಆ ಯೋಚನೆ ಇಲ್ಲ. ಅಭಿಮಾನ ಬಿಟ್ಟವರಲ್ಲ, ಅವ್ರು ಹಿಡಿತಾ ಇಲ್ಲ. ಅದು ಒಂದು ಯಾವಾಗ ಬೇಕಾದ್ರೂ ಬಿಟ್ಟು ಹಾಕಿ ಬಿಡ್ತಾರೆ, ನಗನಗುತ್ತಾ ಬಿಡ್ತಾರೆ. ಆದ್ರೆ ಬಟ್ಟೆ ಬಿಚ್ಚದರಲ್ಲೂ ಸಾಮಾನ್ಯರಿಗೆ ಆಗೋದಿಲ್ಲ, ದೊಡ್ಡವರಿಗಾಗತ್ತೆ. ದೇಹ ಬಿಡೋದು ಹಾಗೇನೆ. ಜ್ಞಾನಿಗಳಿಗೆ ದೇಹ ಬಿಡೋದು ಅಂದ್ರೆ ಏನು ಯೋಚನೆಯೇ ಇಲ್ಲ. ನಮಗೆ ನಾವು ಬಿಡೋದು ಕಷ್ಟ, ಇನ್ನೊಬ್ರು ಬಿಡೋದು ನೋಡೋದು ಕಷ್ಟ. ನಮಗೆ ಎರಡೆರಡು ಕಷ್ಟ. ನಮಗೆ ನಾವು ಬಿಡಲಾರಿವಿ, ಇನ್ನೊಬ್ರು ಬಿಡೋದು ನೋಡಲಾರಿವಿ ಸಹ ಹಾಗಿದ್ದೇವೆ. ಅಜ್ಜನ ಅಳಬೇಕಾಗಿಲ್ಲ. ಜೀವ ನಿತ್ಯವಾಗಲಿಕ್ಕೆ ಏನು ಕಾರಣ ಅಂದ್ರೆ ಭಗವಂತ ನಿತ್ಯ, ಸರ್ವತಂತ್ರ ಸ್ವತಂತ್ರ, ಅವನು ಕಾಪಾಡ್ತಾ ಇದ್ದಾನೆ. ಅದಕ್ಕೆಲ್ಲ ಜೀವರು ನಿತ್ಯ ಅಂತ ಹೇಳಿದ್ದಾರೆ. ಅದನ್ನು ವಿಸ್ತಾರವಾಗಿ ನೋಡಿದ್ದೇವೆ ಈಗಾಗಲೇ. ಭಗವಂತ ಬಿಂಬನಾದರೆ ಎಲ್ಲ ದೇವರು ಪ್ರತಿಬಿಂಬರಾಗಿ ಇದ್ದಾರೆ. ಬಿಂಬನಾದ ಭಗವಂತ ನಿತ್ಯ, ಪ್ರತಿಬಿಂಬರಾದ ಎಲ್ಲ ದೇವರು ನಿತ್ಯ. ಆದ್ದರಿಂದ ಯಾರು ಸಾವಿಗೆ ಅಂಜಬೇಕಾಗಿದೆ. ಇದು ತಿಳ್ಕೊಂಡು ನಾವೇನು ಮಾಡಬೇಕು ಅಂದರೆ, ಪ್ರತಿಬಿಂಬ ಹೇಗೆ ಬಿಂಬಕ್ಕೆ ಅಧೀನವಾಗಿದೆಯೋ, ಪ್ರತಿಬಿಂಬ ಹೇಗೆ ಬಿಂಬಕ್ಕೆ ಅಧೀನವಾಗಿದೆಯೋ, ಪ್ರತಿಬಿಂಬರಾಗಿರ್ತಕ್ಕಂಥ ಪ್ರತಿಯೊಬ್ಬ ಜೀವರು ಸಹ ಬಿಂಬನಾಗಿರ್ತಕ್ಕಂಥ ಭಗವಂತನಿಗೆ ಸಂಪೂರ್ಣವಾಗಿ ಅಧೀನರಾಗಿದ್ದಾರೆ. ಸ್ವಲ್ಪ ಅಧೀನರಾಗಿಲ್ಲ, ಸಂಪೂರ್ಣ ಅಧೀನರಾಗಿದ್ದಾರೆ. ಆದ್ರಿಂದನೇ ಅಂತ ಭಗವಂತನ ಆರಾಧನೆಯನ್ನ ಮಾಡಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ. ದಾರಿಯಲ್ಲಿ ಹೋಗ್ತಿರ್ತಾನೆ, ಯಾರೋ ಬರ್ತಾರೆ, ನಮಸ್ಕಾರ ಸರ್ ಅಂತ ಉಳಿದೋಳ್ ಕೇಳ್ತಾರೆ. ಯಾಕೆ ನಮಸ್ಕಾರ ಮಾಡಿದೆ? ನಮ್ಮ ಆಫೀಸಿನ ಮುಖ್ಯಸ್ಥ ನನ್ನ ಬಾಸ್ ಅಂತ ಹೇಳ್ತಾನೆ. ಹಾಗಿದ್ರೆ ಸರಿ ಅಂತ. ಬಾಸ್ ಯಾಕೆ ನಮಸ್ಕಾರ ಮಾಡಿದೆ ಅಂತ ಕೇಳ, ಇನ್ನು ಕಾಲ ಬಂದಿಲ್ಲ ಇನ್ನು ಕೂಡ. ಬಾಸ್ ಯಾಕೆ ಹೋಗಿ ಮಾಡು ಮಾಡು ಅಂತ ಹೇಳಿ ತಕ್ಷಣ ಹೇಳ್ಬಿಡ್ತಾರೆ. ನಮ್ಮ ಬಾಸ್ ಅವನು, ಅದು ಇನ್ನು ಚೀಫ್ ಆಫೀಸರು, ಇನ್ನು ಗೌರವ ಜಾಸ್ತಿ ಆಗುತ್ತೆ. ಲೋಕದೊಳಗೆ ಬಾಸ್ಗೆ ನಮಸ್ಕಾರ ಮಾಡಿದ್ರೆ ಏನು ಆಶ್ಚರ್ಯ ಅನ್ಸೋದಿಲ್ಲ. ಭಗವಂತ ಒಬ್ಬಿಬ್ಬರ ಬಾಸ್ ಅಲ್ಲ ಅವನು, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಸರ್ವಸ್ವಾಮಿ ಭಗವಂತ. ಆದ್ದರಿಂದ ಅವನ ಆರಾಧನೆಯನ್ನು ಯಾತಕ್ಕೆ ಮಾಡಬೇಕಲ್ಲ, ಮಾಡಲೇಬೇಕು. ಒಂದೊಂದು ರೀತಿಯಲ್ಲಿ ಅಧಿಕಾರಿಯಾಗಿದ್ದರೆ ಅಷ್ಟರ ಮಟ್ಟಿಗೆ ನಾವು ಗೌರವ ಸಲ್ಲಿಸಿದ್ರೆ ಸಾಕು. ಭಗವಂತ ಎಲ್ಲ ರೀತಿಯಲ್ಲೂ ಸ್ವಾಮಿಯಾಗಿದ್ದಾನಲ್ಲ, ಎಲ್ಲ ರೀತಿಯಲ್ಲೂ ಆರಾಧನೆ ಮಾಡಬೇಕು. ಎಲ್ಲ ರೀತಿಯಲ್ಲೂ ಆರಾಧನೆ ಮಾಡಬೇಕು. ಮತ್ತು ಕೆಲಸ ಕೊಟ್ಟವನೊಬ್ಬ, ಮನೆ ಕೊಟ್ಟವನೊಬ್ಬ, ಕೆಲಸ ಕೊಟ್ಟವೊಬ್ಬ, ಮನೆ ಕೊಟ್ಟವನೊಬ್ಬ. ಕೆಲಸದಲ್ಲಿದ್ದಾಗ ಅವನಿಗೆ ನಮಸ್ಕಾರ ಅಂತಾನೆ, ಮನೆಯವನೊಬ್ಬನಿಗೂ ನಮಸ್ಕಾರ ಅಂತಾನೆ. ಎರಡು ಒಬ್ಬನೇ ಕೊಟ್ಟಿದ್ರೆ ಡಿಪೆಂಡೆನ್ಸ್ ಜಾಸ್ತಿ ಆಗಿಬಿಡುತ್ತೆ. ಮನೆಯನ್ನು ಕೊಟ್ಟವನೇ, ಕೆಲಸ ಕೊಟ್ಟವನು ಅವನೇನೆ, ಇನ್ನು ಪ್ರಾವಿಡೆಂಟ್ ತರಿಸಿಕೊಡೋದು ಅವನೇನೆ, ಎಲ್ಲ ಅನುಕೂಲ ಮಾಡಿಕೊಡೋದು ಅವನೇ ಅಂತ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ 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 ಹೋಗ್ಬಿಡುತ್ತೆ. ಇವತ್ತು ನಮ್ಮ ಒಂದು ಆಧೀನ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇದ್ರೆ ಭಗವಂತನ ದೃಷ್ಟಿಯಲ್ಲಿ ಮಾತ್ರ ಟೋಟಲ್ ಅಬ್ಸಲ್ಯೂಟ್ ಅಂತ ಹೇಳ್ತೇವಲ್ಲ, ಅಂತ ಆಧೀನ್ಯ ಇದೆ. ಅಂತ ಭಗವಂತನನ್ನು ಆರಾಧನೆ ಮಾಡತಕ್ಕಂಥ ನಮ್ಮ ಮೂಲಭೂತವಾದ ಕರ್ತವ್ಯ. ಯಾರು ದೇವರನ್ನು ಆರಾಧನೆ ಮಾಡಬೇಡಿ ಅಂತ ಹೇಳ್ತಾರಲ್ಲ, ಎಷ್ಟು ದೊಡ್ಡ ತಪ್ಪು ಮಾಡ್ತಾರೆ ನೋಡಬೇಕು. ನೀನು ಆಫೀಸರಿಗೆ ನಮಸ್ಕಾರ ಹೊಡಿಬೇಡ ಅಂತ ಹೇಳ್ಕೊಟ್ರೆ ಕೆಲಸ ಕಳ್ಕೊ ಅಂತ ಹೇಳ್ಕೊಟ್ಟಾಗ ಲೆಕ್ಕ ಅಷ್ಟೇ, ಕೆಲಸ ಕಳ್ಕೊ ಅಂತ ಹೇಳಿದಾಗ ಆಗುತ್ತೆ ಅಷ್ಟೇ. ಅವನು ಮೊದಲು ಮಾಡು, ಅವನು ಬೈದ್ರು ಕೂಡ ನಮಸ್ಕಾರ ಸರ್ ಅಂತ ಹೇಳ್ತಾನೆ ಹೊರತು ಆಗಲೂ ಬೈದು ಹೋಗೋದಿಲ್ಲ. ಮತ್ತೆ ಬೈದಾಗಲೂ ಆ ಮಾತಾಡಿದ್ರೆ ಮತ್ತೊಮ್ಮೆ ಸೇರ ಚಾನ್ಸಸ್ ಆದರೆ ಇದೆ. ತಿರುಗಿ ಬೈದ ಅಂದ್ರೆ ಅಲ್ಲಿ ಕೆಲಸ ಇಲ್ಲ, ಬೇರೆ ಎಲ್ಲೂ ಕೆಲಸ ಇಲ್ಲ, ಹಾಗೆ ಮಾಡಿಬಿಡ್ತಾನೆ. ಆಮೇಲೆ ಹಾಗೆ ಮಾಡ್ತೀಯಾ, ಬರ್ಕೊಡ್ತೇನೆ, ಸರಿಯಾಗಿ ಕೆಲಸ ಮಾಡಿ ಬರ್ಕೊಟ್ಬಿಟ್ಟು ಎಲ್ಲೂ ಕೆಲಸ ಸಿಗೋದಿಲ್ಲ. ಮತ್ತೆ ನಮಗೆ ಕೆಲಸ ಬಿಟ್ಟು ಹೋಗಬೇಕಾದ್ರೂ ಕೂಡ ನಮಸ್ಕಾರ ಅಂತ ಹೋಗಬೇಕು ಅಂತ ಇದ್ದಾಗ ನಮ್ಮ ಸಣ್ಣ ಪುಟ್ಟ ಕೆಲಸ ಕೊಟ್ಟವನಿಗೆ ನಾವು ಅಧೀನರಾಗಿರಬೇಕಾದ್ರೆ ಭಗವಂತನಿಗೆ ಎಷ್ಟು ಅಧೀನರಾಗಿರಬೇಕು. ಆದ್ದರಿಂದ ದೇವರನ್ನು ಚಿಂತಿಸಬೇಡ, ದೇವರನ್ನು ಒಪ್ಪಬೇಡ, ದೇವರಿಗೆ ತಲೆಬಾಗಬೇಡ ಅಂತ ಯಾರು ಹೇಳಿಕೊಡ್ತಾರೆ ಅವರು ನಮ್ಮ ಸರ್ವನಾಶಕ್ಕೆ ಒಂದು ನಾಂದಿ ಹಾಡ್ತಾರೆ ಹೊರತು ನಮ್ಮ ಹಿತೈಷಿಗಳಲ್ಲ ಅವರು. ನಮ್ಮ ಹಿತೈಷಿಗಳಲ್ಲ, ನಿಜವಾದ ಅರ್ಥದಲ್ಲಿ ನಮ್ಮ ಶತ್ರುಗಳಾಗ್ತಾರೆ ಅಷ್ಟೇ. ನಮಗೆ ಮಿತ್ರರು ಹಿತೈಷಿಗಳಾಗಬೇಕಾದ್ರೆ ಭಗವಂತನನ್ನ ನಂಬು, ಅವನನ್ನು ಪೂಜಿಸುವಂತೆಲ್ಲ ಹೇಳಬೇಕು. ಆ ಪೂಜೆಯ ವಿಧಾನ ಯಾವುದು? ಅದನ್ನು ಪೂಜೆಯ ವಿಧಾನ ಬೇರೆಯಲ್ಲ, ಸ್ವಧರ್ಮಮಪಿ ಚಾವೇಚ್ಛ ನಾ ವಿಕಂಪಿತು ಮರಹಸಿ. ಸ್ವಧರ್ಮವನ್ನು ಗಮನಿಸಬೇಕು. ನಮ್ಮ ಪಾದನ ಕರ್ತವ್ಯ ಕರ್ಮ ಏನಿದೆ ಅದನ್ನು ಮಾಡಬೇಕೇ ಹೊರತು ಬೇರೆ ಏನು ಮಾಡಿದರೂ ಕೂಡ ಅದು ನಿಜವಾದ ದೇವರ ಪೂಜೆ ಅಲ್ಲ. ಬೇರೆ ಏನು ಮಾಡಿದ್ರೂ ನಿಜವಾದ ದೇವರ ಪೂಜೆ ಅಲ್ಲ. ಅವನು ನಮಗೆ ಕೊಟ್ಟ ಕೆಲಸವನ್ನ ಮಾಡಿ ಅವನಿಗೆ ಒಪ್ಪಿಸಬೇಕು. ಕೆಲಸ ಮಾಡೋದು ಪಾರ್ಟ್ ಎ, ಒಪ್ಪಿಸೋದು ಪಾರ್ಟ್ ಬಿ. ಕೆಲಸನೇ ಮಾಡಿಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ಆಮೇಲೆ ಕೇಳ್ತಾರೆ, ಕೆಲಸ ಆಯ್ತಾ? ಆಯ್ತಾ, ನಿನ್ನೆ ಮಾಡಿದ್ನಲ್ಲ, ನನಗ್ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ. ಮೇಡಿ, ನನಗ್ಯಾಕೆ ಹೇಳಿಲ್ಲ ಹಾಗಿದ್ರೆ? ಆದ ಕೆಲಸ ಆಯ್ತು ಅಂತ ಹೇಳಬೇಕು. ಯಾವುದಕ್ಕಾಗಲಿಲ್ಲ, ಆಗೋದಿಲ್ಲ ಅಂತಲೇ ಹೇಳಬೇಕು. ಆಗಿದ್ದನ್ನ ಆಯ್ತು ಅಂತ ಹೇಳಬೇಕು. ಆಗದೆ ಹೋದ್ರೆ ಆಗಲಿಲ್ಲ, ಈ ಕಾರಣಕ್ಕೆ ಒಪ್ಪಿಸಬೇಕು. ಇಲ್ಲದೆ ಹೋದ್ರೆ ಅವನಿಗೆ ಪ್ರಯೋಜನ ಇದೆ ಅಂದ್ರೆ ನಮ್ಗೆ ಈಗ ಅರ್ಥ ಆಗಬೇಕು. ಕೆಲಸ ಕರ್ತವ್ಯ ಕರ್ಮವನ್ನು ಆಚರಿಸೋದೆಲ್ಲ ಒಂದು ಭಾಗ, ಆಚರಣೆ ಮಾಡಿದನ್ನು ವರದಿ ಮಾಡೋದು ಎರಡನೆಯ ಭಾಗ. ಅದಕ್ಕೆ ಸಮರ್ಪಣೆ ಅಂತ ಕರೀತಾರೆ. ಈ ರೀತಿ ಮಾಡಿದರೆ ಎಲ್ಲಿದೆ ಯೋಚನೆ ಅರ್ಜುನ? ನಿಶ್ಚಿಂತನಾಗಿರಬಹುದು ಅಂತ ಭಗವಂತ ಹೇಳಿದ. ಅನೇಕ ವಿಚಾರ ಇಷ್ಟೆಲ್ಲ ಹೇಳಿದಾಗ ಬದ್ಧ ಬದ್ಧ ಕೆಲವು ಸಮಸ್ಯೆಗಳು ಬಂತು. ನಮ್ಗೆ ಸುಖ ಆಗುತ್ತೆ, ದುಃಖ ಆಗುತ್ತೆ, ಲಾಭ ಜಯದ ಬಗ್ಗೆ ನಾವು ಗೊಂದಲ ಕೊಡುತ್ತೇವೆ ಅಂದ್ರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು ತಥೋ ಯುದ್ಧಾಯ ಯುಜ್ಯಸ್ವ ನೈವ ಪಾಪವ ವಾಪ್ಸಸಿ. ಸುಖ ದುಃಖಗಳನ್ನ ನಿಯಂತ್ರಿಸಬೇಕು. ಸುಖದ ಒತ್ತಡಕ್ಕೂ ಒಳಗಾಗಬಾರದು, ದುಃಖದ ಒತ್ತಡಕ್ಕೂ ಒಳಗಾಗಬಾರದು, ನಿಯಂತ್ರಿಸಬೇಕು. ಹಾಗಿದ್ರೆ ಕೆಲಸ ಮಾಡಲಿಕ್ಕೆ ಬರುತ್ತೆ. ಬಾವಿಯಲ್ಲಿ ಬಿದ್ದಿರ್ತಾನೆ, ಹೇಳಕ್ ಬರ್ತಾ ಇಲ್ಲ, ಹಾಗೆ ಹೇಳಿಬಿಟ್ಟು ಬಿಡ್ತಾರೆ. ಹಾಗೆ ಒಂದನ ಕಷ್ಟ ಆಗುತ್ತೆ ಅಂತ ಕೂತ್ಕೊಂಡು ಅಲ್ಲೇ ಬಿದ್ದಿರ್ಬೇಕಾಗತ್ತೆ ಅಷ್ಟೇ. ಕಷ್ಟಪಟ್ಟಿರ್ಕೋತಾನೆ, ಮೇಲೆ ಕೇಳ್ತಾನೆ, ಕೈ ಜಾರುತ್ತೆ, ಕೈ ಕೊರೆಯುತ್ತೆ, ಎಷ್ಟು ಕಷ್ಟ ಆಗುತ್ತೆ ಅವನಿಗೆ. ಮೇಲ್ತಾನೆ ಕೆಳಗಿಳಿದು ಬಿಡ್ತಾನೆ. ಅಲ್ಲೇನಾದರೂ ಅವನು ಕಷ್ಟವಾಗುತ್ತೆ ಅಂತ ಹತ್ತೋ ಪ್ರಯತ್ನ ಮಾಡದೆ ಹೋಗಿಬಿಟ್ರೆ ಅಲ್ಲೇ ಇರಬೇಕಾಗತ್ತೆ. ಸ್ವಲ್ಪ ಗೋಡೆ ತಾಕುತ್ತೆ, ಕೈಯಲ್ಲಿ ರಕ್ತ ಬಂದ್ಬಿಡುತ್ತೆ, ಅದೆಲ್ಲ ಸಹಿಸ್ಕೋಬೇಕು. ಅಲ್ಲಿ ಮೇಲೆ ಬರಲಿಕ್ಕಾಗೋದೇ ಇಲ್ಲ. ಅದರಿಂದ ಪರಿಹಾರ ಮಾಡಬಹುದು. ಮೇಲೆ ಬರೋರು ಏನು ಪರಿಹಾರ ಮಾಡೋಕ್ಕಾಗತ್ತೆ ಅಂದರೆ, ಮೇಲೆ ಇರ್ತಕ್ಕಂಥ ವ್ಯಕ್ತಿಗೆ ಕೆಳಗೆ ಬಿದ್ದ ವ್ಯಕ್ತಿ ಮೇಲೆ ಕೇಳಬೇಕಾದ್ರೆ ನೋವು ಉಂಟೇ ಉಂಟು. ಆ ನೋವಿಗೆ ಅಂಜಿದರೆ ಮೇಲೆ ಬರಲಿಕ್ಕಾಗೋದೇ ಇಲ್ಲ. ಅದಕ್ಕೆ ಸುಖ ದುಃಖೇ ಸಮೇ ಕೃತ್ವ, ನಾವೆಲ್ಲರೂ ಸಹ ಸುಖ ದುಃಖಗಳನ್ನು ನಿಯಂತ್ರಿಸಬೇಕು. ಸಾಧನೆಯ ಮಾರ್ಗದಲ್ಲಿ ಅಪಾರವಾದ ಕಷ್ಟ ಇದೆ. ಒಂದು ಹೊಟ್ಟೆಪಾಡಿ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಬೆಂಗಳೂರಿನಂಥವರಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗೋದು ಎಷ್ಟು ದೊಡ್ಡ ಸಾಹಸ, ಅದು ಒಂದು ಸಾಮಾನ್ಯವಾದದ್ದಲ್ಲ. ಎಷ್ಟೋ ಜನ ಪಾಪ ಇಡೀ ದಿವಸ ಕೆಲಸ ಮಾಡ್ತಾರೆ. 1,000 ರೂಪಾಯಿ ಬರೋದು ಕಷ್ಟ ಪಾಪ ತಿಂಗಳಿಗೆ, ದಿವಸಕ್ಕಲ್ಲ ತಿಂಗಳಿಗೆ. 1,000 ಬರೋದು ಕಷ್ಟ ಕೆಲವರಿಗೆ, ಎದುರಿಗೆ 2,000 ಬರೋದು ಕಷ್ಟ. ಅದರೊಳಗೆ ಓಡಾಟ ಎಲ್ಲ ನಿಯಂತ್ರಿಸಬೇಕು. ಮತ್ತೆ ಅವರು ಓಡಾಟ, ಊಟದ ವ್ಯವಸ್ಥೆ, ಮತ್ತೆ ಬಟ್ಟೆಗಳು, ಮಕ್ಕಳಿಗೆ ಓದು, ಇಷ್ಟೆಲ್ಲ ಮಾಡಬೇಕು. ಎಷ್ಟು ಆಶ್ಚರ್ಯ! ಇಷ್ಟು ಕಷ್ಟಪಟ್ಟಾಗ ಮಾತ್ರ ತಾನೇ ಬದುಕಲಿಕ್ಕೆ ಸಾಧ್ಯ. ಅದಿಲ್ಲದೆ ಹೋದ್ರೆ ಉಪವಾಸ ಬಿದ್ದು ಸಾಯ್ಬೇಕಾಗತ್ತೆ, ಇಲ್ಲ ಕಳ್ಳದನಾಗಿ ಶಿಕ್ಷಾರ್ಹ ಅಪರಾಧಿ ಆಗಬೇಕಾಗತ್ತೆ. ಅಂದ್ರೆ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಒಂದು ಸಾಧನೆಗೆ ಎಷ್ಟು ತ್ಯಾಗ ಮಾಡೋದಾದ್ರೆ ನಮ್ಮ ತ್ಯಾಗ ಯಾತಕ್ಕೆ? ಇವತ್ತು ಮೋಕ್ಷಕ್ಕೋಸ್ಕರ ನಮ್ಮ ಪ್ರಯತ್ನ ಇದೆ, ಮೋಕ್ಷಕ್ಕೋಸ್ಕರ ಪ್ರಯತ್ನ ಇದೆ. ಮೋಕ್ಷ ಸಣ್ಣ ಪುಟ್ಟ ಪುರುಷಾರ್ಥವಲ್ಲ, ಅದಕ್ಕಿಂತ ದೊಡ್ಡ ಜಾಗವೇ ಇಲ್ಲ. ಅಂತ ಮೋಕ್ಷಕ್ಕೆ ಪ್ರಯತ್ನ ಪಡಬೇಕಾದ್ರೆ ಸುಖ ದುಃಖಾದಿಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಿಬಿಟ್ಟು ಅದಕ್ಕೆ ವಿಶ್ವ ಪ್ರಯತ್ನವನ್ನು ಮಾಡಬೇಕು ಅಂತ ಭಗವಂತ ಉಪದೇಶವನ್ನು ಮಾಡಿದ. ಇಂಥ ತತ್ವಜ್ಞಾನವನ್ನ ತಿಳ್ಕೊಡಬೇಕು ಮೊದಲು. ಜೀವ ಎಂದರೆ ಏನು?